हरिः ओम् श्रीगुरुभ्यो नमः. अभ्रमं मङ्गरहितम् अजडं विमलं सदा आनन्दतीर्थमतुलं भजेतापतयाभं नित्यासिद्धान्तदुध्वान्त विध्वंसनदक्षिणः द्वैतीताकितमिपाशताम्नोदम्बरे अत्यकल्पितकल्पोऽयं प्रत्यत्यविकेसरि व्यासतीर्थगुरुभूयात् अस्मिष्टाभिसिद्धये तपोविद्याविरत्यादि सुग्नौदाकरानहं वादिराजगुरून् वन्दे ऐग्यवदाश्रयान् पूज्ये राघवेन्द्राय सत्यसम्मरदाय च भरतां कल्पवृक्षाय अमतां कामधेनवे దుర్వాది స్వాంత్రవీ వైష్ణవేంద్రీవరేంద్రవే శ్రీ రాఘవేంద్ర గురువే నమస్తే. ఆపాదమౌళి పర్యంతం గురునామాస్మరే తిన విఘ్న పశ్యంతి సిద్ధ్యంత మనోరసా. హరి ఓం శ్రీ గురుభ్యో నమ. నాము శ్రీమద్ భాగవతద కెలవు చింతనెలను నోడ్తా బందీవి. ఆ సందర్భదే ఇవత్తు ముఖ్యవాగి చతుశ్లోకి భాగవత అంత ప్రఖ్యాత ఇరువదు అదన్ను అదర ముంచే బరుకులు ఒందెరడు అంశాలు ಅದು ನೋಡಿಬಿಟ್ಟು ಮಾಡೋಣ ಅಂತೇಳಿ ಇದು ಸಪರೇಟ್ ಆಗಿ ಚತುಶ್ಲೋಕಿ ಭಾಗವತ ಮಾಡಿದೆ. ಅದೇ ಈ ಸಂದರ್ಭದಲ್ಲಿ ಕೂಡ ಕೆಲವು ವಿಶೇಷ ವಿಷಯವನ್ನು ನೋಡ್ತಾ ಅದು ಮಾಡೋಣ ಅಂಥೇಳಿ. ಇದು ದ್ವಿತೀಯ ಸ್ಕಂಧ, ಎರಡನೇ ಸ್ಕಂಧ, ಅದರಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಬರುವಂತಹದ್ದು. ಅದು ಬರಲಿಕ್ಕೆ ಮುಂಚೆ ಇದು ನಾರಾಯಣನಿಗೆ ಬ್ರಹ್ಮದೇವರಿಗೆ ನಡೆಯುವಂತಹ ಒಂದು ಸಂಭಾಷಣೆಯ ಸಂದರ್ಭದಲ್ಲಿ ಬರುವಂತಹದ್ದು. ಚತುರ್ಮುಖ ಬ್ರಹ್ಮದೇವರಿಗೆ ಪರಮಾತ್ಮ ನಿಮ್ಗೇನು ಬೇಕು ಕೇಳು ಅಂತ ವರವನ್ನು ಕೇಳಿ ಆ ಸಂದರ್ಭದಲ್ಲಿ ನನ್ನ ಜ್ಞಾನವನ್ನು ಉಪದೇಶ ಮಾಡು ಅಂತ ಹೇಳಿದ್ರೆ ಅದರ ಶ್ಲೋಕಿ ಭಾಗವನ್ನು ಹೇಳುವ ಪ್ರಸಂಗ ಬರುತ್ತೆ. ಅದಕ್ಕೆ ಮುಂಚೆ ಕೃಷ್ಣ ಹೇಳ್ತಾನೆ, ನಿಮ್ಗೆಲ್ಲ ಗೊತ್ತಾದಂತೆ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ನಾರಕಮಲದಿಂದ ಬಂದಾಗ ಸೃಷ್ಟಿ ಮಾಡು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ ಅಂದ್ರೆ ತಪ ಅಂತ ಎರಡು ಅಕ್ಷರಗಳು, ತಪ ತಪಸ್ಸು ಮಾಡು ಅಂತ. ತಪಸ್ಸು ಮಾಡು ಅಂತ ಹೇಳಿದ್ರೆ ಅಂದ್ರೆ ದೇವರು ಪ್ರೇರಣೆ ಮಾಡಿದ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ, ಅದಕ್ಕೆ ತಪಸ್ಸು ಮಾಡ್ಲಿಕ್ಕೆ ತೊಡಗುತ್ತಾರೆ ಚತುರ್ಮುಖ ಬ್ರಹ್ಮದೇವರು. ತಪಸ್ಸು ಅಂದ್ರೆ ಏನಿಲ್ಲ, ಜ್ಞಾನ. ತಪಸ್ಸು ಅಂದ್ರೆ ಜ್ಞಾನ ಅಷ್ಟೇ. ಸೊ ಅದೇ ಭಗವಂತನಿಗೆ ಬಹಳ ಇಷ್ಟವಾದದ್ದು ಜ್ಞಾನ. ನಾವು ಜ್ಞಾನವನ್ನು ಸಂಪಾದಿಸಬೇಕು ಸರಿಯಾದ ತಿಳುವಳಿಕೆ ಭಗವಂತನ ಬಗ್ಗೆ, ಆ ಜ್ಞಾನ ಸ್ವರೂಪನಾದ ಆ ಪರಮಾತ್ಮನಿಗೆ, ಆ ಪರಮಾತ್ಮನಿಗೆ ನಾವು ಚಿಂತನೆ ಮಾಡ್ಬೇಕು, ಜ್ಞಾನ ಮಾಡ್ಬೇಕು. ಆದ್ದರಿಂದ ಅದೇ ಪರಮಾತ್ಮನಿಗೆ ಬಹಳ ಇಷ್ಟವಾದದ್ದು. ಪರಮಾತ್ಮ ಬ್ರಹ್ಮದೇವರಿಗೆ ಹೇಳ್ತಾನೆ, ಸತ್ಯಾದಿಷ್ಟಂ ಮಯಾ ತತ್ರ ತ್ರೈಕರ್ಮ ವಿಮೋಹಿತೆ ತಪೋಮೇ ಹೃದಯ ಸಾಕ್ಷಾತ್ ಆತ್ಮಾಹಂ ತಪಸೋನಘ ಅಂತ ಹೇಳಿ, ಬ್ರಹ್ಮದೇವರೇ ನಾನು ನಿನಗೆ ಮುಂಚೆ ನೀನು ಕರ್ಮ ವಿಮೋಹಿತನಾದ ಇದ್ದಾಗ ಏನು ಮಾಡಬೇಕು ಅಂತ, ಆ ಕರ್ಮ ವಿಮೋಹಿತ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ನೋಡೋಣ. ನನಗೆ ತಪಸ್ಸು ಮಾಡು ಅಂದರೆ ನನಗೆ ಇಷ್ಟವಾದ ತಪಸ್ಸನ್ನು ನೀನು ಮಾಡಿದೀಯಾ ಅಂತ ಹೇಳಿದಾಗ, ಆವಾಗ ಕರ್ಮ ವಿಮೋಹಿತೆ ಅನ್ನುವ ಶಬ್ದಕ್ಕೆ ಕೆಲವು ವ್ಯಾಖ್ಯಾನ ಮಾಡುವಾಗ ಆ ಕರ್ಮ ವಿಮೋಹ ಬಂತು. ಏನು ವಿಮೋಹ? ಚತುರ್ಮುಖ ಬ್ರಹ್ಮದೇವರಿಗೆ ಸೃಷ್ಟಿ ಸ್ವಾರ್ಥಕ್ಕಾಗಿ ಮಾಡಬೇಕಾ, ಪರಾರ್ಥಕ್ಕಾಗಿ ಮಾಡಬೇಕು, ಇನ್ನೊಬ್ಬರಿಗಾಗಿ ಮಾಡಬೇಕಾ, ತನಗಾಗಿ ಮಾಡ್ಕೋಬೇಕಾ ಅಂತ ಒಂದು ಸಂಶಯ ಬಂತು ಆವಾಗ. ಬಟ್ ಅದು ಕಾಂಟೆಕ್ಚುಯಲ್ ಆಗಿಯೂ ಸರಿ ಇಲ್ಲ, ಅಷ್ಟೇ ಅಲ್ಲದೆ ಚತುರ್ಮುಖ ಬ್ರಹ್ಮದೇವರಿಗೆ ಸ್ವಾರ್ಥಕ್ಕಾಗಿ ಮಾಡೋ ಪ್ರಸಕ್ತಿಯೇ ಇಲ್ಲ. ಆದ್ದರಿಂದ ಅದು ಸರಿಯಾದ ಅರ್ಥವಲ್ಲ. ಸೊ ಅದಕ್ಕಾಗಿ ಆಚಾರ್ಯರು ಅದು ಸರಿಪಡಿಸಬೇಕು ಅಂತೇಳಿ, ಕರ್ಮ ವಿಮೋಹಿತೆ ಇದಂ ಕಾರ್ಯಮಿತ್ಯಜಾನತಿ ಅಂತೇಳಿ. ಕರ್ಮ ವಿಮೋಹಿತೆ ಅನ್ನುವುದಕ್ಕೆ ಏನು ಮಾಡಬೇಕು, ಇದಂ ಕಾರ್ಯಂ ಇತಿ ಅಜಾನತಿ, ಅದು ಹೇಗೆ ಮಾಡಬೇಕಂತ ಗೊತ್ತಾಗಲಿಲ್ಲ ಚತುರ್ಮುಖ ಬ್ರಹ್ಮದೇವರು. ಆದ್ದರಿಂದ ಕೇಳಿದ್ದಾರೆ, ಆಗ ತಪಸ್ಸು ಮಾಡು ಅಂತ ಹೇಳಿದ್ದಾರೆ ಅಂತೇಳಿ. ಅದು ಸರಿಯಾದ ಅರ್ಥ. ಹೃದಯಂ ಅಂದ್ರೆ ಪ್ರಿಯಂ ಅಂತೇಳಿ, ನನಗೆ ಇಷ್ಟವಾದ ತಪಸ್ಸನ್ನು ಮಾಡಿದ್ದೀಯಾ ಅಂತೇಳಿ ಅಲ್ಲಿ ಅದು ಹೇಳಿದ್ದಾರೆ. ಸೊ ಗೃಹ ಸಂಹಿತೆಯಿಂದ ಅದರ ಕೋಟ್ ಮಾಡಿ ಆಚಾರ್ಯರನ್ನು ಪುಷ್ಟಿಗೊಳಿಸುತ್ತಾರೆ. ಸೊ ಅದನ್ನು ಒಂದು ಮೆನ್ಷನ್ ಮಾಡೋಣ ಅಂತೇಳಿ. ಅದಾದ ಮೇಲೆ ಕೃಷ್ಣ ಹೇಳ್ತಾನೆ, ಆ ಪರಮಾತ್ಮ ನಾರಾಯಣ ಹೇಳ್ತಾನೆ, ಜ್ಞಾನಂ ಪರಮಗುಷ್ಯಮ್ಮೆ ಯದ್ ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತದಂಗಂ ಚ ಗೃಹಾಣ ದೈತಮ್ಮಯ ಅಂತ ಹೇಳಿ ಇಲ್ಲಿ ಒಂದು ವಿಷಯ ಬರುತ್ತೆ. ಇಲ್ಲಿ ವಿಶೇಷವಾದ ಒಂದು ಅಂಶವನ್ನು ತಿಳಿಸ್ಕೊಡೋಣ ಅಂತೇಳಿ. ಯಾಕಂದ್ರೆ ಬಹಳ ಜನಕ್ಕೆ ಜ್ಞಾನ ವಿಜ್ಞಾನ ಬಳಿಗೆ ಸ್ವಲ್ಪ ಗೊಂದಲ ಆಯಿತು. ಇರತ್ತೆ ಏನು ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು ಅಂತೇಳಿ. ವಿಶೇಷವಾದ ಜ್ಞಾನ ವಿಜ್ಞಾನ ಅಂದ್ರೆ ಅದು, ಬಟ್ ದಟ್ ಇಸ್ ಸ್ಟಿಲ್ ಡಸಂಟ್ ಸ್ಯಾಟಿಸ್ಫೈ. ಸೊ ಇಲ್ಲಿ ಜ್ಞಾನಂ ಪರಮ ಗುಹ್ಯಂ, ಪರಮ ರಹಸ್ಯವಾದ ಜ್ಞಾನ ಯಾವುದಿದೋ ಅದು ವಿಜ್ಞಾನದ ಸಮನ್ವಿತಂ ಅಂದ್ರೆ ವಿಜ್ಞಾನದಲ್ಲಿ ಜೊತೆಯಾಗಿ ಸರಹಸ್ಯಂ ಅದರಲ್ಲಿರುವ ರಹಸ್ಯಗಳನ್ನು, ತದಂಗಂ ಅದರ ಭಾಗಗಳಾದಂತಹ ಇದೆಲ್ಲವರೆಗೂ ಕೂಡ ಗೃಹಾಣ ಸ್ವೀಕಾರ ಮಾಡು, ಗೈತಮಯ ನನ್ನಿಂದ ಹೇಳಲ್ಪಡ್ನ ನಿನಗೆ ಅದು ವಿಸ್ತಾರ ಮಾಡ್ತಾ ಅದೆಲ್ಲ ಕೇಳು ಅಂತ ಹೇಳ್ತಾನೆ ಕೃಷ್ಣ. ನಾರಾಯಣ, ಕೃಷ್ಣ ನಾರಾಯಣ ಎಲ್ಲ ಒಂದೇ. ಸೊ ಮೂಲ ರೂಪ ನಾರಾಯಣ, ಮೂಲ ರೂಪದಿಂದ ಭಗವಂತ ಹೇಳುವಂತಹದ್ದು.
ಅದು ಹೇಳುವಾಗ ಈ ಜ್ಞಾನ ವಿಜ್ಞಾನ ಅನ್ನುವುದಕ್ಕೆ ವಾಮನ ಪುರಾಣದಿಂದ ಆಚಾರ್ಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಏನ ಏನ ಯಶಃ ಜ್ಞಾತ್ವ ನೇತಂ ಮುಕ್ತಿರಾಪ್ಯತೆ ತದ್ ವಿಜ್ಞಾನ ಇದು ಪ್ರೋಕ್ತಂ ಜ್ಞಾನಂ ಸಾಧಾರಣ ಸ್ಮೃತಂ ಅಂತ ಹೇಳಿ. ನೀವು ಒಂದು ಪಿಕ್ಚರ್ ಡ್ರಾ ಮಾಡಿಕೊಂಡ್ರೆ ಎಲ್ಲರಿಗೂ ಬೇಕಾಗಿದ್ದು ಜ್ಞಾನ. ಜ್ಞಾನ ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ತಿಳುವಳಿಕೆ, ಅವನಿಗೆ ಏನ್ತವನು, ಅವನು ಅವನಿಗೆ ಭಗವಂತ ಸರ್ವೋತ್ತಮ, ಅವನಿಗೆ ಜ್ಞಾನಾನಂದಮಯನಾದವನು, ಅವನು ಎಲ್ಲವನ್ನು ಮಾಡಿಸ್ತಾನೆ, ಸ್ವತಂತ್ರನಾಗಿದ್ದಾನೆ. ಸಾಮಾನ್ಯತ ಎಲ್ಲರಿಗೂ ತಿಳಿಯಬೇಕಾಗಿದೆ, ಕಾಮನ್ ರೆಲ್ಮ್ ಅಂತ ನೋಡ್ರಿ, ಎಲ್ಲರಿಗೂ ತಿಳಿಯಬೇಕಾಗಿದೆ ಭಗವಂತನ ಬಗ್ಗೆ ತಿಳಿಯಬೇಕಾಗಿದೆ ವಿಷಯಗಳು ಯಾವುದಿದೆ, ಕಾಮನ್ ಎಲಿಮೆಂಟ್, ಅದಕ್ಕೆ ಜ್ಞಾನ ಅಂತ. ಸೊ ಎಲ್ಲರಿಗೂ ಬೇಕಾಗಿದ್ದು, ಎಲ್ಲರಿಗೂ ತಿಳಿಯಬೇಕು, ಸಾಮಾನ್ಯತಃ ತಿಳಿಯಬೇಕಾಗಿದೆ ವಿಷಯ ಅದು ಜ್ಞಾನ. ಮತ್ತೆ ವಿಜ್ಞಾನ ಅಂದರೆ ಏನು ಅಂತ ಹೇಳಿದ್ರೆ, ಜ್ಞಾನ ಪಾರ್ಟ್ ಇಸ್ ಕಾಮನ್ ಫಾರ್ ಎವರಿಬಡಿ. ವಿಜ್ಞಾನ ಅಂತ ಹೇಳಿದ್ರೆ ಏನ ಏನ ಯಥಾಜ್ಞಾತ್ವ ನೇತ ಮುಕ್ತಿರಾಪ್ಯತೆ, ಯಾವ ಯಾವ ಮೋಕ್ಷ ಅಂದ್ರೆ ಮೋಕ್ಷವನ್ನು ಬಯಸುವ, ಮೋಕ್ಷ ಬೇಕು ಅಂತ ಬೇಡಿಕೊಂಡುವಂತ ಮೋಕ್ಷ ಬಯಸುವವನಿಗೆ ಎಷ್ಟು ಗುಣಗಳನ್ನು ಅವನ ಬಿಂಬನಲ್ಲಿ ಉಪಾಸನೆ ಮಾಡಿದರೆ ನಿಶ್ಚಯವಾಗಿ ಇದು ಬಿಂಬ ಪ್ರತಿಬಿಂಬ ಭಾವ. ಪ್ರತಿಯೊಬ್ಬರು ಜೀವ ಪ್ರತಿಬಿಂಬ ಇದ್ದಂತೆ, ರಿಫ್ಲೆಕ್ಷನ್ ಇದ್ದಂತೆ, ಅವರ ಒಳಗೆ ಬಿಂಬರೂಪಿ ಪರಮಾತ್ಮ ಇದ್ದಾನೆ. ಆ ಬಿಂಬರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿ ಎಷ್ಟು ಗುಣಗಳನ್ನು, ಚತುರ್ಗುಣೋಪಾಸನವ, ತ್ರಿಗುಣೋಪಾಸನವ, ದ್ವಿಗುಣೋಪಾಸನವ, ಸಚ್ಚಿದಾನಂದ ಆತ್ಮೇತಿ ಅಂತೇಳಿ ಮನುಷ್ಯರು ಮಾಡಬೇಕಾಗಿದ್ದು ನಾಲ್ಕು ಗುಣಗಳು ಮ್ಯಾಕ್ಸಿಮಮ್, ಸತ್ತು ಚಿತ್ತು ಆನಂದ ಆತ್ಮ ಅಂದ್ರೆ ಅವನು ಸರ್ವದೋಷರಹಿತ, ಜ್ಞಾನಾನಂದ ಚಿತ್ ಜ್ಞಾನದಿಂದ ಕುಳಿದವನು, ಆನಂದ ಆನಂದದಿಂದ ಕುಳಿದವನು, ಆತ್ಮ ಸರ್ವಸ್ವಾಮಿ ಸರ್ವ ಪ್ರೇರಕ, ಇದು ಸರ್ವವ್ಯಾಪಕ. ಈ ಗುಣಗಳು ಯಾವುದಿದೋ ಅದು ಸಚ್ಚಿತ್ ಆನಂದ ಆತ್ಮ. ಈ ನಾಲ್ಕು ಗುಣಗಳಿಂದ ಉಪಾಸನೆ ಮಾಡಬೇಕು. ಆದರೆ ಅವರ ಬಿಂಬರೂಪನನ್ನು ಹೇಗೆ ಇದು ಉಪಾಸನೆ ಮಾಡಬೇಕು, ಆಯಾ ವ್ಯಕ್ತಿಗೆ ನಿಯತವಾದದ್ದು ಮುಕ್ತಿ ದೊರೆಯುವವರೆಗೂ ಮಾಡಬೇಕಾಗಿದ್ದು ಯಾವ ಯಾವ ಗುಣಗಳ ಜ್ಞಾನ ಎಷ್ಟೆಷ್ಟು ಆ ಮುಮುಕ್ಷ ಪರ್ಟಿಕ್ಯುಲರ್ ಪರ್ಸನ್ಗೆ ಅಪ್ಲಿಕಬಲ್ಲೋ ಅದನ್ನು ವಿಜ್ಞಾನ. ಸೊ ಇಟ್ ಈಸ್ ವಿಜ್ಞಾನ, ಇಟ್ ಮೇ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್. ಅವರಿಗೆ ಬೇಕಾಗಿರೋ ವಿಜ್ಞಾನ ಇನ್ನೊಬ್ಬರಿಗೆ ಬೇಕಾಗಿರೋ ವಿಜ್ಞಾನ. ತಾರತಮ್ಯದ ಜ್ಞಾನ ಸಹಿತವಾಗಿ ಭಗವಂತನ ತಾರತಮ್ಯವನ್ನು ತಿಳ್ಕೊಂಡು ಅವರವರು ಆಯಾ ಬಿಂಬಮೂರ್ತಿಯನ್ನು ಪಡೆಯುವುದಕ್ಕೆ, ಮೋಕ್ಷಕ್ಕೆ ಹೋಗುವುದಕ್ಕೆ ಎಂಥ ಉಪಾಸನೆ ಮಾಡಬೇಕು ಅನ್ನುವ ಜ್ಞಾನ ಇದೆ ನೋಡ್ರಿ, ಅದು ವಿಜ್ಞಾನ, ವಿಶೇಷವಾದ ಜ್ಞಾನ. ದಟ್ ಈಸ್ ಯುನೀಕ್ ಫಾರ್ ಈಚ್ ಪರ್ಸನ್, ಇದನ್ನು ವಿಜ್ಞಾನ ಅಂತ. ಸೊ ಜ್ಞಾನ ವಿಜ್ಞಾನಗಳ ಒಂದು ವಿಷಯವನ್ನು ತಿಳಿಸೋಣ ಅಂತೇಳಿ ಇದನ್ನು ಕೃಷ್ಣ ಹೇಳ್ತಾನೆ. ಹೇಳಿಬಿಟ್ಟು ಅಲ್ಲಿಂದ ಆ ಸಂದರ್ಭದಲ್ಲಿ ಚತುರ್ಮುಖ ಬ್ರಹ್ಮದೇವರು ಒಂದು ಕೇಳ್ತಾರೆ, ಏನು ಅಂತ ಹೇಳಿದ್ರೆ ವರ, ಏನು ವರ ಬೇಕು ನಿಮಗೆ, ವರ ಬೇಕು, ಏನು ವರ ಬೇಕು ಅಂತ ಹೇಳಿದ್ರೆ ಆ ವರವನ್ನು ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ. ಹೀಗೆ ತಾನು ಬಯಸಿದ್ದನ್ನು ಇಲ್ಲಿ ಹೇಳ್ತಾರೆ. ಇದು ಬಹಳ ಸೊಂಪಾಗಿರುವಂತಹದ್ದು, ಅದನ್ನು ಹೇಳಿಬಿಟ್ಟು ಹೇಳ್ತಾನೆ ಮುಂದೆ ಹೋಗೋಣ ಅಂತೇಳಿ. ಇದು ಚತುಶ್ಲೋಕ ಭಾಗವತಕ್ಕೆ ಸ್ವಲ್ಪ ಮುಂಚೆ ಬರುವಂತಹದ್ದು. ಚತುರ್ಮುಖ ಬ್ರಹ್ಮದೇವರು ಹೇಳುವಂತಹದ್ದು, ಯಾವತ್ ಸಖಾ ಸಖ್ಯುರಿ ವಿವೇಶತೆ ಕೃತಃ ಪ್ರಜಾ ವಿಸರ್ಗೆ ವಿಭಜಾಮಿ ಭೋಜನಂ ಅವಿಕ್ಲವಸ್ಥೆ ಪರಿಕರ್ಮಣಿ ಸ್ಥಿತೋ ಮಾಮೇ ಸಮುನ್ನದ್ಧಂ ಅದೋ ಅಜಮ ಅಜಂ ಮಾನಿನಃ ಅಂತೇಳಿ. ಇಲ್ಲಿ ಸಮುನ್ನದ್ಧ ಮದೋಜ ಮಾನಿನಃ, ಸಮುನ್ನದ್ಧ ಮದ ಅಜ ಮಾನಿ ಅಂತ ಹೇಳಿದರೆ, ಇಲ್ಲಿ ಚತುರ್ಮುಖ ಬ್ರಹ್ಮದೇವರು ನಾನು ಅಜ ಅನ್ನುವ ಮಾನಿ ಅಭಿಮಾನ ಅಂದ್ರೆ, ಅಜ ಅಂದ್ರೆ ಏನು, ಆ ಅತ್ ಸರ್ವವಿಲಕ್ಷಣಾದ ಎಲ್ಲರಿಗೂಂತನೂ ಭಿನ್ನನಾದ ಭಗವಂತ ಆ ವಾಚ್ಯನಾದವನು, ಆ ಅಂದ್ರೆ ಬ್ರಹ್ಮ, ಆ ಬ್ರಹ್ಮ ಇತಿ ಪ್ರೋಕ್ತ ಅಂತೆ, ಆ ಬ್ರಹ್ಮ ಚತುರ್ಮುಖ ಬ್ರಹ್ಮ ಅಲ್ಲ, ಪರಬ್ರಹ್ಮನಾದ ಪರಮಾತ್ಮ ಅವನು, ಆ ಶಬ್ದ ವಾಚ್ಯನಾದವನು ಎಲ್ಲರಿಗಿಂತ ವಿಲಕ್ಷಣ ಆದ್ದರಿಂದ ಅವನಿಗೆ ಆ ಅಂತ ಕರೀತಾರೆ. ಅವನಿಂದ ತ್ವತ್ ಜಾತಃ ಅಹಂ ಇತಿ ಅಭಿಮಾನಿನಃ ಮೇ ಸಮುನ್ನದ್ಧ ಮದಃ ಸಮುನ್ನತೋ ಅಹಂಕಾರ. ಅಹಂಕಾರ ಈಗೋ ಅಂತ ನೋಡ್ರಿ, ಆ ಈಗೋ ಬಗ್ಗೆ ನಾನು ಅಜ ಶಬ್ದವಾಚನಾಗಿದ್ದೀನಿ ಅಂದ್ರೆ ಅಜ ಅಂದ್ರೆ ಇನ್ನೊಂದು ಅರ್ಥ ಹುಟ್ಟಿಲ್ಲದವನು, ಹುಟ್ಟಿಲ್ಲದವನು ಅಂತ. ಸೊ ಆದ್ರೆ ಚತುರ್ಮುಖ ಬ್ರಹ್ಮದೇವರು ಅಜರು ಅಂದ್ರೆ ಅವರು ಹುಟ್ಟಿಲ್ಲದವರಲ್ಲ, ಆ ಪರಮಾತ್ಮನಿಂದ ಅಜ ಅನ್ನೋ ಶಬ್ದಕ್ಕೆ ಎರಡು ಅರ್ಥ, ಹುಟ್ಟಿಲ್ಲದವನು ಪರಮಾತ್ಮ ಅಜ, ಅವನು ಹುಟ್ಟಿಲ್ಲದವನು. ಚತುರ್ಮುಖ ಬ್ರಹ್ಮನೂ ಅಜ, ಅವನು ಅಜ ಅಂದ್ರೆ ಆ ಅನ್ನುವ ವಿಷ್ಣುವಿನಿಂದ ಹುಟ್ಟಿದವನು, ಆದ್ದರಿಂದಲೂ ಅಜ. ಈ ಅಜ ಅನ್ನುವ ಅಭಿಮಾನ ನನಗೆ ಬಂದ್ಬಿಟ್ಟು ಸಮುನ್ನದ್ಧ ಮದ ಅಂದ್ರೆ ಸಮುನ್ನತವಾದ ಬಹಳ ಹೆಚ್ಚಾಗಿರುವಂತಹ ಅಹಂಕಾರದಿಂದ ಜಗತಃ ಸೃಷ್ಟ ಅಹಂ ಇತ್ಯಾದಿ ಲಕ್ಷಣ, ನೀನು ನಾನೇ ಜಗತ್ತನ್ನು ಸೃಷ್ಟಿ ಮಾಡುವವನು ಅನ್ನುವ ಅಹಂಕಾರ ನನಗೆ ಮಾ ಭೂತ್ ಯಾವಾಗಲೂ ಇರಬಾರದು, ಅದು ಇಲ್ಲದೇ ಇರುವಂತೆ ನನ್ನನ್ನು ಅನುಗ್ರಹ ಮಾಡಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅವಿಕ್ಲವಸ್ಥೆ ಅಂತೇಳಿ, ಅವಿಕ್ಲವ ಅಂತ ಹೇಳಿದರೆ ಅದೇ ತ್ವತ್ ಪ್ರಸಾದಾತ್ ದೈನ್ಯಹೀನ ಅಂತೇಳಿ, ನಿನ್ನ ಅನುಗ್ರಹದಿಂದ ನಾನು ಯಾವ ದೈನ್ಯತೆ ದೀನಸತ್ವ ಇಲ್ಲದೆ ಇದ್ದೀನಿ ಅದು ನಿನ್ನ ಅನುಗ್ರಹದಿಂದ. ಆದ್ದರಿಂದ ನೀನು ನನಗೆ ಮಾಡುವಂತ ಹೇಳಿದ್ರೆ ಈ ಪರಿಕರ್ಮಣಿ ಈ ಸೃಷ್ಟಿಯಾದಿ ಕರ್ಮಗಳು ಯಾವುದಿದೆಯೋ ಅದನ್ನು ನಾನು ತೊಡಗಿದ್ದೀನಿ. ಯು ಗೇಮ್ ಇನ್ ದ ಆರ್ಡರ್, ಐ ಆಮ್ ಒಬೇಯಿಂಗ್ ದ ಆರ್ಡರ್. ಅದು ನಿನ್ನ ಅನುಗ್ರಹದಿಂದ ಮಾಡ್ತಾ ಇದ್ದೀನಿ, ನಾನು ಸ್ವತಃ ಮಾಡುವ ಸಾಮರ್ಥ್ಯ ನನಗಿಲ್ಲ. ಆದ್ದರಿಂದ ನನಗೆ ಈ ಅಹಂಕಾರ, ನಾನೇನು ಮಾಡ್ತಾ ಇದ್ದೀನಿ, ಪ್ರಜಾ ವಿಸರ್ಗೆ ವಿಭಜಾಮಿ ಭೋಜನಂ, ಪ್ರಜರನ್ನು ಸೃಷ್ಟಿ ಮಾಡುತ್ತಾ ಅವರವರಲ್ಲಿ ವಿಭಾಗ ಅವರವ್ರಿಗೆ ಏನೇನಾಗಬೇಕು. ಯಾವತ್ ರುದ್ರಾದಿ ಪ್ರಜಾನಾಂ ತ್ವದಾಜ್ಞೆಯ ತವ ಇದಂ ಪದಂ ತವ ಅಯಂ ಭೋಗ ಇತ್ಯಾದಿ ರೂಪಂ ಭೋಜನಂ ವಿಭಜಾಮಿ. ಅಂದರೆ ರುದ್ರ ಮೊದಲಿಡಿಕೊಂಡು ಎಲ್ಲ ಜೀವರಾಶಿಗಳನ್ನು ಅಲ್ಲಿಂದ ಮೇಲಿಂದ ಕೆಳಗಿನವರೆಗೂ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ನಿನ್ನ ಆಜ್ಞೆಯಿಂದ ಇವರಿವರಿಗೆ ನಿನಗೆ ಇದು ನಿನಗಿದು ಭೋಗ, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಗೋ ಥ್ರೂ ಅಂತ ಹೇಳಿ ಅವರು ಭೋಗಿಸಬೇಕಾಗಿದ್ದನ್ನು ಅವರವರಿಗೆ ವಿಭಾಗ ಮಾಡಿ ಕೊಡ್ತಾ ಇದ್ದೀನಿ. ಸೊ ತಾವತ್ ಮತ್ ಶತ ಆಯು ಪರ್ಯಂತಂ, ಇದು ನಾನು ಯಾವಾಗಲೂ ಮಾಡ್ತೀನ ಇಲ್ಲ, ನನಗೆ ಒಂದು ಆಯುಷ್ಯಿದೆ, ನನಗೆ ನನ್ನ 100 ವರ್ಷಗಳು ಬ್ರಹ್ಮಮಾನದ 100 ವರ್ಷಗಳಿರೋ ಅಷ್ಟು ಕೆಲಸ ನಾನು ಮಾಡ್ತೀನಿ, ಅದಾದ ಮೇಲೆ ನೀನು ನನಗೆ ಏನು ಮಾಡ್ತೀನಿ ಮೋಕ್ಷ ಕರ್ಕೊಂಡು ಹೋಗ್ತೀವಿ ಅದಷ್ಟು ನಿನಗೆ. ಸೊ ಇದೆಲ್ಲವೂ ನಿನ್ನ ಆಜ್ಞೆ ಅಂತ ನಾನು ಮಾಡ್ತಾ ಇದ್ದೀನಿ. ಆದ್ದರಿಂದ ನನಗೆ ಈ ಮದ ಅಹಂಕಾರವಿಲ್ಲದೆ ಮಾ ಭೂತು ಅದು ಇಲ್ಲದೆ ಇರುವಂತೆ ನನ್ನನ್ನು ಅನುಗ್ರಹ ಮಾಡಬೇಕಪ್ಪ ಅಂತ ಪರಮಾತ್ಮನನ್ನು ಬೇಡಿಕೊಂಡಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಯಾವಾಗಲೂ ಮಾಡಿದ್ದಾನೆ. ಸೊ ಅಂತಹ ಒಂದು ಅಹಂಕಾರ ವರ್ಜಿತ ಸ್ಥಿತಿ, ಈಗೋ ಇಲ್ಲದೆ ಇರುವ ಸ್ಥಿತಿ ಬರಬೇಕಂದರೆ ಈ ಭಗವಂತ ಮಾಡುವಂತಹ ಚತುರ್ಶ್ಲೋಕಿ ಭಾಗವತ ನಮಗೆ ಬಹಳ ಉಪಯುಕ್ತವಾಗಿದೆ. ಆ ಕಾರಣದಿಂದ ಅದನ್ನು ಇವತ್ತು ಮಾಡೋಣ ಅಂತೇಳಿ ಅದು 2ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ ಬರುವಂತಹ 29ನೇ ಶ್ಲೋಕ ಅದಾದ ಮೇಲೆ ಪರಮಾತ್ಮ ಭಗವಂತ ಹೇಳ್ತಾನೆ ಭಗವಾನ್ ವಾಚ ಅಂತ ಹೇಳಿ. ಆ 2 ಶ್ಲೋಕಗಳು ಒಂದು ವಿಧವಾದ ಉಪೋದ್ಘಾತ ತರ ಇರುತ್ತೆ. ಅದಾದ ಮೇಲೆ 4 ಶ್ಲೋಕಗಳು ಚತುಶ್ಲೋಕಿ ಭಾಗವತ, ಅದಾದ ಮೇಲೆ 1 ಕನ್ಕ್ಲೂಡಿಂಗ್ ಶ್ಲೋಕ. ಈ ವಿಧವಾಗಿ ಒಟ್ಟಿಗೆ 7 ಶ್ಲೋಕಗಳಿರುವಂತಹದ್ದು. ಆ ಮೊದಲು 2 ಶ್ಲೋಕಗಳು ಹೀಗಿದೆ. ಜ್ಞಾನಂ ಪರಮಗುಹ್ಯಮ್ಮೆ ಯತ್ತಿ ಜ್ಞಾನ ಸನ್ನಿತಂ ಸಹಸ್ಯಂ ತದಂಗಂ ಚ ಗೃಹಾಣ ಗೈತಮ್ಮಯ. ಇದನ್ನು ನೋಡಿದ್ದೀವಿ ನಾವು. ಸೊ ಜ್ಞಾನ ವಿಜ್ಞಾನ ಸಹಿತವಾದಂತಹ ಈ ರಹಸ್ಯವಾದ ವಿಷಯಗಳನ್ನು ನಿನಗೆ ನಾನು ಹೇಳ್ತಾ ಇದ್ದೀನಿ, ಅದು ಕೇಳು ಅಂತ ಹೇಳಿ. ಯಾವಾನಹಂ ಯಥಾಭಾವೋ ಯದ್ರೂಪ ಗುಣಕರ್ಮಕಃ ತಥೈವ ತತ್ವ ವಿಜ್ಞಾನಂ ಅಸ್ತುತೇ ಮದನುಗ್ರಹಾತ್. ಇಲ್ಲಿ ಈ ಒಂದು ವಿಷಯನೇ ಹೇಳ್ತಾ ಇದ್ದಾರೆ. ಯಾವಾನಹಂ ಅಂತ ಹೇಳಿದರೆ ದೇಶ ಕಾಲ ವ್ಯವಸ್ಥಾ ಯಾವಾನ್, ಎಷ್ಟೆಷ್ಟು ದೇಶ ಕಾಲಾವಸ್ಥೆಗಳಿಗೆ ತಕ್ಕಂತೆ ಯಾವತ್ ಪರಿಮಾಣ ಅಹಂ ಯಥಾಭಾವ ಯಾದೃಶ ಸತ್ತಾವಾನ್ ನಿರುಪಾಧಿಕ ಸತ್ವ ಉಪಾಧೇ ಯದ್ರೂಪ ಗುಣಕರ್ಮ. ಅಂದರೆ ನನ್ನ ವ್ಯಾಪ್ತಿಯಂತಹದ್ದು ಅವನು ಸರ್ವವ್ಯಾಪಕ, ಸರ್ವವ್ಯಾಪಕತ್ವ ಹೇಗಿರುತ್ತೆ ಭಗವಂತನದು, ಅವನ ರೂಪ ಗುಣ ಕರ್ಮಗಳು, ರೂಪ ಗುಣ ಕರ್ಮಗಳು ರೂಪಗಳಂತ ಹೇಳಿದರೆ ಅವನ ಅವತಾರಗಳು, ಯದೃಶ ಅವತಾರ ಎಂಥ ಅವತಾರಗಳಿವೆ, ಗುಣ ಎಂತಹ ಗುಣಗಳಿವೆ, ಕರ್ಮ ಎಂಥ ಕರ್ಮಗಳಿವೆ. ಸ ಅಹಂ ಮದ್ ಅನುಗ್ರಹಾತ್ ತೇ ತವ, ನನ್ನ ಅನುಗ್ರಹದಿಂದ ನಿನಗೆ ಇದು ತಿಳಿಯಲಿ. ಸೊ ತತ್ವವಿಜ್ಞಾನಂ ಅಸ್ತು ಇತಿ ಅನ್ವಯ, ನಿನಗೆ ತತ್ವವಿಜ್ಞಾನವಾಗಲಿ ಅದಕ್ಕಾಗಿ ಇದನ್ನು ಹೇಳಿ ಕೇಳು ಅಂತ ಹೇಳಿ ಇಲ್ಲಿಂದ ಶ್ಲೋಕ ಭಾಗವತ ಶುರುವಾಗತ್ತೆ. ಅಹಮೇವಾ ಸಮಗ್ರೇಸ ನಾನ್ಯತ್ ಯತ್ ಸರಸತ್ಪರಂ ಪಶ್ಚಾತ್ ಅಹಂ ತ್ವಂ ಏತತ್ ಚ ಯೋ ಅವಶಿಷ್ಯೇತ ಸೋಸ್ಮ್ಯಹಂ. ಅಹಂ ಶಬ್ದವಾಚ್ಯ ಭಗವಂತ, ಈ ಅಹಂ ಅನ್ನುವುದೇ ಭಗವಂತನಿಗೆ ಅಹಂ ಅಹೇಯ, ಅವನು ಯಾರನ್ನು ಬಿಟ್ಟಿರೋದಿಲ್ಲ ಯಾರು ಅವನನ್ನು ಬಿಟ್ಟಿರಲಾರದು, ಅವನಿಲ್ಲದ ಸ್ಥಳ ಇಲ್ಲ, ಅವನು ಬಿಂಬರೂಪನಾಗದೇ ಇರುವ ಚೇತನವೂ ಇಲ್ಲ. ಆದ್ದರಿಂದ ಅವನು ಸರ್ವ ಬಿಂಬ ಆಗಿದ್ದ, ಸರ್ವರಿಗೆ ಬಿಂಬರೂಪನಾಗಿದ್ದಾನೆ ಅವನು. ಅಂತಹ ಅವನು ಆ ಜ್ಞಾನ ಉಪದೇಶವನ್ನು ಅಹಂ ಇತಿ ಅಗ್ರೇ ಸೃಷ್ಟೇ ಪ್ರಾಗ್ ಅಹಮೇವ ಆಸಂ. ಇಲ್ಲಿ ನೋಡ್ರಿ, ಅಹಂ ಏವ, ಅಹಂ ಅಂದರೆ ನಾನು, ಏವ ಅಂದರೆ ಓನ್ಲಿ ನಾನು ಮಾತ್ರ, ಆಸಂ ಇದ್ದೀನಿ ಅಗ್ರೇ ಅಂದರೆ ಸೃಷ್ಟೇ ಪ್ರಾಗ್, ಸೃಷ್ಟಿಯಾಗಲಕ್ಕೆ ಮುಂಚೆ ನಾನು ಒಬ್ಬನೇ ಇದ್ದೆ. ಚ ಅಂಡ್ ಆಲ್ಸೋ, ಇಲ್ಲಿ ನೋಡ್ರಿ ಏವ ಅನ್ನೋದು ಚ ಅನ್ನೋದು ಪರಸ್ಪರ ವಿರೋಧವಿದ್ದಂತೆ, ಏವ ಅಂದರೆ ಮಾತ್ರ, ಚ ಅಂಡ್ ಆಲ್ಸೋ, ಹೌ ಕ್ಯಾನ್ ಇಟ್ ಬಿ ಓನ್ಲಿ ಅಂಡ್ ಆಲ್ಸೋ, ಎರಡು ಸರಿ ಇಲ್ಲವಲ್ಲ ಅಂತ ನಮಗೆ ಸಂಶಯ ಬರುತ್ತೆ ಒಂದು. ಅದಕ್ಕೆ ಸಮಾಧಾನ ನಾನ್ಯತ್ ಯತ್ ಸತ್ ಅಸತ್ ಪರ. ಅಂದರೆ ಅನ್ಯತ್ ಬೇರೆದು ಇಲ್ಲ ಅಂದರೆ ಇಲ್ಲವೇ ಇಲ್ಲ ಅಂತಲ್ಲ, ಬೇರೆವು ಇತ್ತು, ಏನೇನಿತ್ತು, ಜೀವ ಕಾಲ ಇತ್ತು, ಟೈಮ್ ಇಸ್ ದೇರ್ ಅಟ್ ಆಲ್ ಟೈಮ್ಸ್, ಜೀವ ಕಾಲ ಮೂಲ ಪ್ರಕೃತಿ ಇತ್ಯಾದಿ ಬೇರೆ ವಸ್ತುಗಳು ನಿತ್ಯ ವಸ್ತುಗಳು ಇತ್ತು. ಆದರೆ ಬೇರೆ ಯಾವುದೂ ಕೂಡ ಸತ್ತಾಗಲಿ ಅಸತ್ತಾಗಲಿ, ಸತ್ ಅಂದರೆ ಮ್ಯಾನಿಫೆಸ್ಟ್ ಇರುವಂತಹದ್ದು, ಅಸತ್ ಅಂದರೆ ಮ್ಯಾನಿಫೆಸ್ಟ್ ಆಗದೇ ಇರುವಂತಹದ್ದು. ಅಂದರೆ ಏನು, ಮೂಲ ಪ್ರಕೃತಿವಾಗಲಿ ಜಡ ಪ್ರಕೃತಿಗಳಾಗಲಿ ಜೀವಗಳಾಗಲಿ ಕರ್ಮವಾಗಲಿ ಕಾಲವಾಗಲಿ ನಿತ್ಯವಾದ ವಸ್ತುಗಳು ಯಾವುದನ್ನು ಹೇಳಿದ್ದಾರೋ ಅವೆಲ್ಲವೂ ಕೂಡ ದ್ರವ್ಯಂ ಕರ್ಮ ಚ ಕಾಲಸ ಸ್ವಭಾವೋ ಜೀವೇಶ ನಿನ್ನ ನೋಡಿದ್ವಿ, ಅವೆಲ್ಲ ನಿತ್ಯವಾದ ವಸ್ತುಗಳು. ಸತ್ತು ಅಸತ್ತು, ಅಸತ್ತು ಮೀನ್ಸ್ ಅನ್ಮ್ಯಾನಿಫೆಸ್ಟ್, ಸತ್ತು ಮೀನ್ಸ್ ಮ್ಯಾನಿಫೆಸ್ಟ್. ಇವು ಯಾವುದೂ ಕೂಡ ಪರಂನ ಸ್ವತಂತ್ರಂನ, ಅಂದ್ರೆ ಐ ವಾಸ್ ಓನ್ಲಿ ಇದೆ ಅಂದ್ರೆ ನಾನು ಒಬ್ಬನೇ ಸ್ವತಂತ್ರನಾಗಿದ್ದೆ, ಏವ ಕಾರಕ್ಕೆ ಅರ್ಥ, ನಾನು ಒಬ್ಬನೇ ಸೃಷ್ಟಿಗೆ ಮುಂದೆ ಸ್ವತಂತ್ರನಾಗಿದ್ದೆ, ಬೇರೆ ಯಾವುದು ಸ್ವತಂತ್ರವಲ್ಲ. ಆದ್ರೆ ಎಲ್ಲವೂ ಇತ್ತು, ಚ ಅಂಡ್ ಆಲ್ಸೋ, ಅಂದ್ರೆ ನನ್ನ ಜೊತೆಯಲ್ಲಿ ಮಿಕ್ಕವೂ ಇತ್ತು, ಆದ್ರೆ ಅಸ್ವತಂತ್ರವಾಗಿ ಇತ್ತು. ಸ ಅಂಡ್ ಆಲ್ಸೋ, ಇಫ್ ಯು ಟೇಕ್ ಓನ್ಲಿ ಎಕ್ಸಿಸ್ಟೆನ್ಸ್ ಅಂಡ್ ಆಲ್ಸೋ, ಇಫ್ ಯು ಟೇಕ್ ಎಕ್ಸಿಸ್ಟೆನ್ಸ್ ಆಸ್ ಇಂಡಿಪೆಂಡೆಂಟ್ ಓನ್ಲಿ ಪರಮಾತ್ಮ, ಇದರಿಂದ ಏವಕಾರವು ಚಕಾರ ಎರಡೂ ಹೊಂದಾವಣೆಗೆ ಆಗುತ್ತೆ. ಅಹಮೇವ ಆಸಮ ಅಗ್ರೇತ ನ ಅನ್ಯತ್ ಯತ್ ಸತ್ ಅಸತ್ ಪರಂ, ಬೇರೆ ಯಾವುದು ಕೂಡ ಸ್ವತಂತ್ರವಾಗಿ ಇದ್ದಿಲ್ಲ. ಸರಿ, ಸೃಷ್ಟಿ ಕಾಲದಲ್ಲಿ ಸೃಷ್ಟಿಗೆ ಮುಂಚೆ ಹಾಗೆ, ಪಶ್ಚಾತ್ ಎಲ್ಲ ಸೃಷ್ಟಿ ಆಗೋಯ್ತು, ಪ್ರಳಯ ಕಾಲ ಬಂತು, ಆವಾಗಲೂ ಪಶ್ಚಾತ್ ಅಹಂ ತ್ವಂ ಏತಚ್ಚ, ಆ ಸೃಷ್ಟಿ ಆದ ಮೇಲೆ ಕೂಡ ನಾನು ಇದ್ದೆ, ನೀನು ಇದ್ದೆ, ತ್ವಂ ಏತಚ್ಚ ಯೋ ಅವಶಿಷ್ಯೇತ, ಎಲ್ಲವೂ ಮಿಕ್ಕಿದೆ. ಅಂದ್ರೆ ಎಲ್ಲ ಜೀವರಾಶಿಗಳು ಅನಾದಿ ಅನಂತ, ಅವು ನಾಶವಿಲ್ಲ, ಎಲ್ಲವೂ ಇದ್ದು, ಆದರೆ ಸ್ವತಂತ್ರವಾಗಿ ಇಲ್ಲ ಅವು. ಮತ್ತು ಪ್ರಳಯ ಕಾಲದಲ್ಲಿಯೂ ಕೂಡ ಸ್ವತಂತ್ರೇನ ಯಾವುದು ಇಲ್ಲ. ಯೋ ಅವಶಿಷ್ಯೇತ, ಯಾರು ಉಳಿದಿದ್ದಾರೋ ಅವರು, ನೀನಾಗಲಿ ಯಾರ, ನೀನು ಸ್ವತಂತ್ರನಲ್ಲ, ಮಿಕ್ಕ ಜೀವರಾಶಿಗಳು ಸ್ವತಂತ್ರವಲ್ಲ, ಮೂಲಭಕ್ತಿಯು ಸ್ವತಂತ್ರವಲ್ಲ, ಯಾವುದೂ ಸ್ವತಂತ್ರವಲ್ಲ. ಅಂತಹ ಸಹ ಅಹಂ ಅಸ್ಮಿ, ಅಂತಹ ಸರ್ವಸ್ವತಂತ್ರ ನಾನಾಗಿದ್ದೀನಿ. ಸೃಷ್ಟಿಯಲ್ಲಿ ಸೃಷ್ಟಿಗೆ ಮುಂಚೆ ಸ್ವತಂತ್ರವಲ್ಲ, ಪ್ರಳಯ ಆದಾಗೂ ಸ್ವತಂತ್ರ, ಮಧ್ಯದಲ್ಲಿ ನಮಗೆ ಸ್ವತಂತ್ರ ಇದೆ, ಸ್ಥಿತಿಕಾಲದಲ್ಲಿ ಮಾತ್ರ ನಮಗೆ ಸ್ವತಂತ್ರ ಇರ್ತದೆ, ಅದು ಇಲ್ಲವೇ ಇಲ್ಲ. ಸೃಷ್ಟಿಯಲ್ಲಿಯೂ ಇಲ್ಲ, ಸೃಷ್ಟಿಗೆ ಮುಂದೆ ಇಲ್ಲ, ಕೊನೆ ಇಲ್ಲ, ಅಂದ್ರೆ ಮಧ್ಯದಲ್ಲಿ ಇಲ್ಲಿಂದ ಬಂದು ಸ್ವಾತಂತ್ರ್ಯ, ಮಧ್ಯದಲ್ಲಿಯೂ ಇಲ್ಲ. ಸೊ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್ ಈಸ್ ನಾಟ್ ಜಸ್ಟ್ ಫ್ರಮ್ ಓನ್ಲಿ ಬಿಗಿನಿಂಗ್ ಓನ್ಲಿ ಎಂಡ್ ಅಲ್ಲ, ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್ ಯಾವಾಗಲೂ ಕೂಡ ಯಾವತ್ತೂ ಕೂಡ ಯಾವುದು ಕೂಡ ಸ್ವತಂತ್ರವಲ್ಲ. ಸ್ವತಂತ್ರೋ ಭಗವಾನ್ ವಿಷ್ಣು, ಅವನೊಬ್ಬನೇ ಸ್ವತಂತ್ರ. ಅಂತಹ ಸ್ವತಂತ್ರನು ನಾನಾಗಿದ್ದೀನಿ, ಸಹ ಅಹಂ ಅಸ್ಮಿ, ದಟ್ ಕೈಂಡ್ ಆಫ್ ಅನ್ ಇಂಡಿಪೆಂಡೆಂಟಿ ಐ ಆಮ್ ಅಂತೇಳಿ ನಾರಾಯಣ ಹೇಳ್ತಾನೆ. ಋತಿಯರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಆತ್ಮನಿ ತದ್ ವಿದ್ಯಾ ಆತ್ಮನೋ ಮಾಯಾಂ ಯಥಾಭಾಸೋ ಯಥಾತಮಃ ಅಂತೇಳಿ ಇಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಇಲ್ಲಿ ಏನಂತ ಹೇಳಿದರೆ, ಇವುಗಳಲ್ಲಿ ಇರುವಂತಹ ಸ್ವತಂತ್ರ ಸಂದರ್ಭವನ್ನು ಹೇಳ್ತಾ ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ. ತೃತೀಯತ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಆತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾಭಾಸೋ ಯಥಾತಮಃ ಅಂಥೇಳಿ, ಪರಮಾತ್ಮ ಯಾವುದು ಇರುತ್ತೆ ಅರ್ಥ, ಅರ್ಥ ಅಂದ್ರೆ ಪ್ರಯೋಜನ ಅಂತೇಳಿ, ಋತೆ ಅರ್ಥ ವಿನಾ ಪ್ರಯೋಜನ, ಅಂದ್ರೆ ಪರಮಾತ್ಮ ಯಾವುದ್ಯಾವುದು ಯತ್ ಪ್ರತೀಯೇತ ಯಾವುದು ಯಾವುದು ಇದೆಯೋ ಅದು ಪರಮಾತ್ಮನಿಗೆ ಯಾವ ಪ್ರಯೋಜನವೂ ಮಾಡ್ತಾ ಇಲ್ಲ, ಅಂದ್ರೆ ಪರಮಾತ್ಮನಿಗೆ ಪ್ರಯೋಜನಕಾರಿಯಾಗಿ ಯಾವುದೂ ಇಲ್ಲ. ಮಿಕ್ಕದ್ದು ಕೂಡ ಇಟ್ ವಾಸ್ ದೇರ್ ಅಟ್ ದ ಸೃಷ್ಟಿ ಮೊದಲು ಇತ್ತು, ಸ್ಥಿತಿ ಕಾಲದಲ್ಲಿ ಇತ್ತು, ಕೊನೆಗೂ ಇದೆ, ಎಲ್ಲ ಕಾಲದಲ್ಲಿ ಎಲ್ಲವೂ ಇದೆ, ಆದರೆ ಯಾವುದು ಕೂಡ ಪರಮಾತ್ಮನಿಗೆ ಅರ್ಥಂ ಪ್ರಯೋಜನಂ ಅವನಿಗೆ ಪ್ರಯೋಜನಕ್ಕಾಗಿ ಯಾವುದು ಇಲ್ಲ. ನ ಪ್ರತೀಯತಾತ್ಮನಿ, ಅವು ಇಲ್ಲ ಅಂದ್ರೆ ಅವನಿಗೇನು ನಷ್ಟ ಬಾಧೆ ಇಲ್ಲ. ಅವು ಇದೆ ಅಂತ ಹೇಳಿದರೆ ಇರುವುದು ಪರಮಾತ್ಮನ ಪ್ರಯೋಜನಕ್ಕಾಗಿ ಅಲ್ಲ, ಅವು ಇಲ್ಲದಿದ್ದರಿಂದ ಪರಮಾತ್ಮನಿಗೆ ಯಾವ ಬಾಧೆಯೂ ಆಗುವುದಿಲ್ಲ. ಸೊ ಈ ವಿಧವಾಗಿ ಇದೆ ಅಂತೇಳಿ. ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂತ ಹೇಳಿದರೆ, ಪರಮಾತ್ಮ ಅವನು ಅವನಿಗೆ ಯಾವುದರಿಂದಲೂ ಪ್ರಯೋಜನವಿಲ್ಲ ಅಂತ ಹೇಳಿದರೆ ಅದರ ಅರ್ಥ ಏನು ಅನ್ನೋದನ್ನು ಇಲ್ಲಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಮಾಯಾ ಇದೆ ನ ಇಂದ್ರಜಾಲ ಮುಚ್ಚತಿ ಅಂತ. ಇಲ್ಲಿ ಮಾಯಾ ಅಂದ್ರೆ ಇಂದ್ರಜಾಲಮಲ್ಲ,
ಮಾಯಾಂ ಅಂದ್ರೆ ವಿದ್ಯಾದ್ ಇತ್ಯನ್ವಯ ಅಂದ್ರೆ ತದ್ವಸ್ತು ಆತ್ಮನಃ ಪರಮಾತ್ಮನಃ ಮಾಯಾಂ ವಿದ್ಯಾದ್ ಅನ್ವಯ. ಎಲ್ಲವೂ ಕೂಡ ಪರಮಾತ್ಮನ ವಿದ್ಯೆಯಾಗಿದೆ, ಅಂದ್ರೆ ಅವನ ಜ್ಞಾನವೇ. ಸೊ ಎಲ್ಲವೂ ಕೂಡ ಪರಮಾತ್ಮನಿಗೆ ಯಾವುದು ಕೂಡ ಅವಶ್ಯಕವಾಗಿಲ್ಲ, ಅಂದ್ರೆ ಪ್ರಯೋಜನಕ್ಕಾಗಿ ಯಾವುದು ಇಲ್ಲ. ಅದು ಇಲ್ಲ ಅಂದ ಮಾತ್ರಕ್ಕೆ ಯಾವುದು ಕೂಡ ಅವನಿಗೆ ಬಾಧೆಯನ್ನು ಕೊಡೋದಿಲ್ಲ. ಅದಕ್ಕೆ ಯಥಾ ಭಾಸು ಯಥಾ ಆಭಾಸ ಯಥಾತಮಃ ಅಂತೇಳಿ, ಇಲ್ಲಿ ಆಭಾಸ ಅನ್ನುವ ಶಬ್ದಕ್ಕೆ ಅಪ್ಯಾರೆಂಟ್ ಅನ್ನಾಗಲಿ ಇಲ್ಯೂಷನ್ ಅಂತಾಗಲಿ ಯಾವುದು ಅಲ್ಲ. ಆಭಾಸ ಅಂದ್ರೆ ರಿಫ್ಲೆಕ್ಷನ್, ಅಂದ್ರೆ ಜೀವನ ಪ್ರತಿಬಿಂಬ, ಪ್ರತಿಬಿಂಬನಾದ ಜೀವನಿಗೆ ಆಭಾಸ ಅಂತ ಹೇಳಿ. ತಮಃ ಅಂತ ಹೇಳೋದು ಎಲ್ಲ ಸತ್ವರಜಸ್ತಮೋ ಗುಣಾತ್ಮಕವಾದ ಮೂಲ ಪ್ರಕೃತಿ. ಸೊ ಈ ಮೂಲ ಪ್ರಕೃತಿಗೆ ತಮ ಅಂತ ಕರೀತಾರೆ. ಸೊ ಈ ತಮಃ ಅನ್ನುವುದು ಮೂಲ ಪ್ರಕೃತಿಯಾಗಿದೆ. ಇವು ಎಲ್ಲವೂ ಕೂಡ ಭಗವಂತನಿಗೆ ಜೀವ ಪ್ರಕೃತಿ ಕರ್ಮಕಾಲ ಸದಾ ಮೈ ವರ್ತಮಾನ ಅಪಿ ಎಲ್ಲವೂ ಕೂಡ ನನ್ನಲ್ಲಿಯೇ ಇದೆ, ಇದ್ದರೂ ಇಲ್ಲದಂತೆ. ಪ್ರತಿಯೇತ ನ ಪ್ರತಿಯೇತ, ಪ್ರತಿಯೇತ ಅಂದ್ರೆ ಇದೆ, ನ ಪ್ರತಿಯೇತ ಇಲ್ಲ, ಇದ್ದು ಇಲ್ಲದಂತೆ. ಇದ್ ನೋಡ್ರಿ, ಇದು ನಾವು ಲೋಕದಲ್ಲಿ ಕೂಡ ವ್ಯವಹಾರ ಮಾಡುವಾಗ ಯಾರನ್ನ ಇರ್ತಾರೆ, ಅವನಿದ್ದ ಅಂದ್ರಿ, ಅವನ ಇದ್ರೂ ಇಲ್ಲದಂತೆನೆ, ಯಾರಿಂದ ನಮ್ಗೆ ಏನು ಪ್ರಯೋಜನ ಇಲ್ಲ ಅಂದ್ರೆ ಇದ್ದು ಇಲ್ಲದಂತೆ ಅಂತ. ಅಂದ್ರೆ ಒಂದು ಇಸ್ ಡಸಂಟ್ ಡೂ ಎನಿಥಿಂಗ್ ಟು ಮೀ, ಇದ್ದ ಅಂದ್ ಇದ್ರೂ ಇಲ್ಲದಂತೆ ಅಂತ. ಹಾಗೆ ಪರಮಾತ್ಮನಿಗೆ ಇವೆಲ್ಲವೂ ಇದ್ದರೂ ಇಲ್ಲದಂತೆ, ಯಾಕಂದ್ರೆ ಅವನಿಗೆ ಯಾವುದರ ಅದರಲ್ಲೂ ಯಾವ ಪ್ರಯೋಜನವೂ ಇಲ್ಲ, ಇಲ್ಲ ಅಂದ್ರೆ ಬಾಧೆಯೂ ಇಲ್ಲ. ಅದನ್ನೇ ಇಲ್ಲಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಜೀವ ಪ್ರಕೃತಿ ಕರ್ಮಕಾಲ ಸದಾ ಮೈ ವರ್ತಮಾನ ಅಪಿ ಎಲ್ಲವೂ, ಈ ಜೀವ ಅನ್ನುವುದು ಪ್ರಕೃತಿ ಅನ್ನುವುದು ಕರ್ಮ ಅನ್ನುವುದು ಕಾಲ. ಇವ ಶಬ್ದಗಳ ಅರ್ಥ ನಿಮ್ಗೆಲ್ಲ ಐ ಥಿಂಕ್ ಯು ಆಲ್ ನೋ. ಜೀವ ಅಂದ್ರೆ ಎಲ್ಲರಿಗೂ ಗೊತ್ತು, ಪ್ರಕೃತಿ ಅಂದ್ರೆ ಜಡ ಪ್ರಕೃತಿ, ಚೇತನ ಪ್ರಕೃತಿ, ಐ ಮೀನ್ ಜಡ ಪ್ರಕೃತಿ, ಮ್ಯಾನಿಫೆಸ್ಟ್ ಮೂಲ ಪ್ರಕೃತಿ, ಎಲ್ಲ ಜಡ ಪ್ರಕೃತಿ ಇದರ ಮ್ಯಾನಿಫೆಸ್ಟ್ ಆರ್ ಅನ್ಫ್ಯಾನ್ಸ್. ಚೇತನ ಪ್ರಕೃತಿ ಅಲ್ಲ, ಚೇತನ ಪ್ರಕೃತಿ ಲಕ್ಷ್ಮೀದೇವಿ, ಅದರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ಈವನ್ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು. ಎಲ್ಲರೂ ಕೂಡ ಕರ್ಮಗಳಾಗಲಿ ಕಾಲಗಳಾಗಲಿ ಯಾವುದೇ ಆಗಲಿ ಸದಾ ಮೈ ವರ್ತಮಾನ ಅಪಿ ಎಲ್ಲವೂ ಕೂಡ ನನ್ನಲ್ಲಿ ಇದ್ದರೂ ಕೂಡ ಜೀವೇನ ಜೀವನ ಅಭಾವ, ಅದು ಜೀವ ಇರುವುದನ್ನು ನನಗೇನೋ ಜೀವನ ಬಂತ ಇಲ್ಲ, ದಟ್ ಇಸ್ ನಾಟ್ ದ ಕೇಸ್. ಪ್ರಕೃತಿಯಿಂದ ನನಗೇನನ್ನ ಬಂಧವಂತ, ಪ್ರಕೃತಿ ಇಸ್ ಏಬಲ್ ಟು ಬೈಂಡ್ ಮೀ ಎನಿಥಿಂಗ್ ನೋ. ಅದರಿಂದ ಆ ಚೇತನ ಪ್ರಕೃತಿ ಆಗಲಿ ಮೂಲ ಪ್ರಕೃತಿ ಆಗಲಿ ಯಾವುದೇ ಪ್ರಕೃತಿ ಆಗಲಿ ಅದರಿಂದ ನನಗೆ ಯಾವ ಬಂಧವೂ ಬರ್ತಾ ಇಲ್ಲ. ಸೊ ಪ್ರಕೃತಿಯ ಬಂಧ ಅಭಾವ, ಪ್ರಕೃತಿಯಿಂದ ಮೂಲಕವಾಗಿ ನನಗೆ ಬಂಧ ಬರ್ತಾ ಇಲ್ಲ. ಕರ್ಮಣ ಫಲಾಭಾವ, ಅದು ಕರ್ಮಗಳ ಫಲ ಪರಮಾತ್ಮನಿಗೆ ಕೆಲವು ಜನ ಬಹಳ ತಪ್ಪಾಗಿ ಪರಮಾತ್ಮ ಇದು ಮಾಡಿದ ಅವನಿಗೆ ಈ ಕರ್ಮದ ಫಲ ಬಂತು ಅಂತ ತಪ್ಪಾಗಿ ತಿಳ್ಕೊಳ್ತಾರೆ. ಪರಮಾತ್ಮನಿಗೆ ಕರ್ಮಗಳಿಂದ ಫಲ ಬರುವುದನ್ನು ಪ್ರಸ ಅವನಿಗೆ ಕರ್ಮಗಳು ಬಂಧಕವಲ್ಲ, ಬಂಧನ ಇಲ್ಲೇ ಅಂದ್ರೆ ಕರ್ಮಗಳಿಂದ ಫಲ ಬರುವುದು ಕೂಡ ಪ್ರಸಕ್ತಿ ಇಲ್ಲ ಭಗವಂತನಿಗೆ. ಕಾಲತಃ ಪರಿಣಾಮ ಅಭಾವ, ಕಾಲದಿಂದ ಪರಮಾತ್ಮನಿಗೆ ಯಾವ ಈಗ ನಂಗೆ ಟೈಮ್ ನಮ್ಗೆ ಮುದಿತನ ಬರುತ್ತೆ, ಏಜ್ ಆಗುತ್ತೆ, ಕಾಲದ ಪ್ರಭಾವ ನಮ್ಮ ಮೇಲಿದೆ, ಕಾಲ ನಮ್ಮ ಮೇಲೆ ಪ್ರಭಾವ ತೋರಿಸುತ್ತೆ, ಪರಿಣಾಮ ಬರುತ್ತೆ ನಮ್ಮಲ್ಲಿ, ಚೇಂಜ್ ಬರುತ್ತೆ, ಆಲ್ಟ್ರೇಷನ್ ಬರುತ್ತೆ. ಆದ್ರೆ ಪರಮಾತ್ಮನಿಗೆ ಕಾಲದಿಂದ ಪರಿಣಾಮ ಬರೋದಿಲ್ಲ, ಆದ್ದರಿಂದ ಕಾಲದ ಪ್ರಭಾವ ಇಲ್ಲ ಪರಮಾತ್ಮನ ಮೇಲೆ. ಪರಿಣಾಮ ಭಾವಾತ್ ಮೈ ಸ್ಥಿತ ಇತಿ ನ ಉಚ್ಯಂತೆ, ಭಗವಂತನಲ್ಲಿ ಎಲ್ಲವೂ ಇದೆ, ಭಗವಂತನಲ್ಲಿ ಯಾವುದೂ ಇದೆ. ಇದು ಗೀತೆಯಲ್ಲಿ ಕೂಡ ನಮ್ಗೆ ಒಂದು ಕಡೆ ಬರುತ್ತೆ, ಭಗವಂತ ನತ್ವಹಂ ತೇಷು ತೇ ಮಯಿ ಅಂತೇಳಿ ಗೀತೆಯಲ್ಲಿ ಒಂದು ಕಡೆ, ನತಮತ್ತಾನಿ ಭೂತಾನಿ ಅಂತೇಳಿ, ಮತ್ತಾನಿ ಭೂತಾನಿ ಅಂತೇಳಿ, ಹೀಗೆ ಪರಸ್ಪರ ವಿರೋಧ ಇದ್ದಂತೆ ಅದನ್ನು ನಾವು ಗೀತೆಯಲ್ಲಿ ವಿಸ್ತಾರವಾಗಿ ನೋಡಿದ್ದೀವಿ. ಬಟ್ ಇವು ಅರ್ಥ ಏನು ಅಂತ ಹೇಳಿದರೆ, ಒಂದು ಪರಮಾತ್ಮನಿಗೆ ಅವು ಯಾವ ವಿಧವಾದ ಬಾಧೆ ಕೊಡೋದಿಲ್ಲ, ಅವು ಇರುವುದರ ಮೂಲಕ ಪ್ರಯೋಜನ ಇಲ್ಲ, ಅವನಲ್ಲಿ ಇದ್ದರೂ ಇಲ್ಲದಂತೇನೆ, ಯಾಕೆ ಅಂದರೆ ಅವುಗಳ ಪ್ರಭಾವ ಪರಮಾತ್ಮನ ಮೇಲೆ ಇಲ್ಲ. ಆದ್ದರಿಂದ ಎರಡನ್ನು ಪ್ರಯೋಗ ಮಾಡ್ತಾರೆ, ಏನಂತೇಳಿದ್ರೆ ಪರಮಾತ್ಮನಲ್ಲಿ ಎಲ್ಲವೂ ನೆಲೆಸಿವೆ, ಪರಮಾತ್ಮನಲ್ಲಿ ಯಾವುದೂ ಇಲ್ಲ. ಮ್ಯೂಚುವಲಿ ಕಾಂಟ್ರಡಿಕ್ಟಿಂಗ್ ಸ್ಟೇಟ್ಮೆಂಟ್ಸ್ ಇದ್ದರೂ ಅದರ ಅರ್ಥ ಬೇರೆ ಬೇರೆ ಅರ್ಥ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ, ಅದನ್ನು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸೊ ಇಲ್ಲಿ ಮಾಯಾ ಅಂತ ಹೇಳಿದ್ರೆ, ಮಾಯೇತಿ ನ ಇಂದ್ರಜಾಲ ಮುಚ್ಚತೆ ಕಿಂತು ಜೀವ ಪ್ರಕೃತಿ ಏವ ಇತ್ಯಾಹ ಯಥಾ ಇತಿ. ಮಾಯಾ ಅಂದರೆ ಇಂದ್ರಜಾಲವಲ್ಲ, ಜೀವ ಪ್ರಕೃತಿ, ಜೀವವು ಪ್ರಕೃತಿ, ಇವೆರಡವನ್ನು ಮಾಯಾ ಶಬ್ದದಿಂದ ತಿಳಿಸಿದ್ದಾರೆ. ಯಥಾತ್ವೇನ ನಿಜವಾಗಿ ಅಂತೇಳಿ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕ, ಸೊ ಇಲ್ಲಿ ಎರಡಾಯಿತು, ಆಮೇವಾಸಮಗ್ರೆ ಅನ್ನೋದು ಒಂದು, ಕುತೇತಂ ಯತ್ ಪ್ರತೀಯೇತ ಅನ್ನೋದು ಎರಡನೇದು, ಅದಾದ ಮೇಲೆ ಮೂರನೇದು, ಯಥಾ ಮಹಾಂತಿ ಭೂತಾನಿ ಭೂತೇಶು ಉತ್ಸಾವಶೇಷ
ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನ ತೇಷು ಅಹಂ. ಇದು ಹಾಗೆ ಭಗವಂತ ಅವನು ಹೇಳ್ತಾ ಇದ್ದಾನೆ. ಯಥಾ ಮಹಂತಿ ಇತಿ, ಯಥಾ ಮಹಂತಿ, ಮಹಂತಿ ಅಂದರೆ ದೊಡ್ಡದಾದಂತಹ ಭೂತಗಳು ಅಂದರೆ ಪಂಚಭೂತಗಳು. ಪಂಚಭೂತಗಳಂದರೆ ನಿಮ್ಗೆ ಗೊತ್ತು, ಪೃಥ್ವಿ ಆಪಸ್ ತೇಜ ವಾಯು ಆಕಾಶ, ಪೃಥ್ವಿ ಮಣ್ಣು, ಆಪಃ ನೀರು, ತೇಜ ಬೆಂಕಿ, ವಾಯು ಗಾಳಿ, ಆಕಾಶ. ಈ ಪಂಚಭೂತಗಳು ಯಾವುದಿದೋ ಉತ್ಸಾವತೇಶು ಭೂತೇಶು ಸರ್ವ ಕಾರ್ಯ ಸ್ವಕಾರ್ಯ ಶರೀರ ಸ್ವಕಾರ್ಯ ಶರೀರೇಶು ಪ್ರವಿಷ್ಟಾನಿ ವರ್ತಂತೆ ತತಃ ಅಪಿ ಅಧಿಕ ವ್ಯಾಪ್ತಿ ಸದ್ಭಾವಾದ ತೇಷು ಅಪ್ರವಿಷ್ಟಾನಿ ಚ. ಅಂದರೆ ಈಗ ನಮ್ಮ ಶರೀರಗಳಿವೆ, ಎಲ್ಲ ಪ್ರಾಣಿಗಳ ಶರೀರಗಳಿವೆ, ಅದರಲ್ಲಿ ಪಂಚಭೂತಗಳು ಇದೋ ಇಲ್ಲವೋ ಇದೆ. ಶರೀರದಲ್ಲಿ ಪಂಚಭೂತಗಳು ಇದೆ ಅಂತಲೂ ಹೇಳ್ತೀವಿ, ಶರೀರದಲ್ಲಿ ಪಂಚಭೂತಗಳು ಇಲ್ಲ. ಯಾಕಂದ್ರೆ ಪಂಚಭೂತಗಳು ಹೊರಗೂ ಇದೆ, ನಮ್ಮ ಶರೀರ ಪಂಚಭೂತಾತ್ಮಕವಾದದ್ದು, ಹೊರಗೂ ಪಂಚಭೂತಗಳಿವೆ, ಒಳಗೂ ಪಂಚಭೂತಗಳಿದೆ, ಹೊರಗೂ ಇದೆ. ನಾವು ನಮ್ಮ ಶರೀರದಲ್ಲಿ ಪಂಚಭೂತಗಳು ಇದೆ ಅಂತ ಹೇಳಿದ್ರೆ ಹೌದು, ಪಂಚಭೂತಗಳು ಇದೋ ಇಲ್ಲ, ನಮ್ಮ ಶರೀರದಲ್ಲಿ ಪಂಚಭೂತಗಳು ಯಾಕಂದ್ರೆ ಹೊರಗಿದಲ್ವಾ, ಸೊ ನಮ್ಮ ಶರೀರದಲ್ಲಿ ಇಲ್ಲ. ಸೊ ಎರಡು ವ್ಯವಹಾರಗಳು ಮಾಡ್ತೀವಿ, ಪಂಚಭೂತಗಳು ನಮ್ಮ ಶರೀರದ ಒಳಗಿದೆ, ನಮ್ಮ ಶರೀರದ ಒಳಗೆ ಇಲ್ಲ, ಹೊರಗಿದೆ. ಯಾಕಂದ್ರೆ ಆ ಪಂಚಭೂತಗಳಿಗೆ ಶರೀರ ಬೇಕಾಗಿಲ್ಲ, ಶರೀರಕ್ಕೆ ಪಂಚಭೂತಗಳು ಬೇಕೇ ಹೊರತು ಪಂಚಭೂತಗಳಿಗೆ ಶರೀರದಿಂದ ಆಗಬೇಕಾಗಿದ ಕೆಲಸ ಇಲ್ಲ. ಆದ್ದರಿಂದ ಎರಡು ಪ್ರಯೋಗಗಳು ಮಾಡ್ತಾರೆ, ಪಂಚಭೂತಗಳು ಶರೀರದಲ್ಲಿ ಎರಡು ವಿಧವಾದ ಪ್ರಯೋಗವನ್ನು ಮಾಡ್ತಾರೆ. ಆ ಪ್ರಯೋಗಗಳ ಉದ್ದೇಶ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ, ಪಂಚಭೂತಗಳು ಶರೀರದಲ್ಲಿ ಪ್ರವೇಶ ಮಾಡಿದೆ, ಪ್ರವೇಶ ಮಾಡಲಿಲ್ಲ ಅಂತ ಹೇಳಿದಂತೇನೆ ಭಗವಂತನ ಕೇಸಿನಲ್ಲಿ ಭಗವಂತ ಎಲ್ಲದರ ಒಳಗೂ ಇದ್ದಾನೆ, ಎಲ್ಲದರ ಒಳಗೂ ಇಲ್ಲ ಅಂತ ಹೇಳುವುದು. ಭಗವಂತ ಎಲ್ಲದರ ಒಳಗೂ ಇದ್ದಾನೆ ಅಂತ ಹೇಳಿದರೆ ನಿಯಾಮಕನಾಗಿ ಸ್ವತಂತ್ರನಾಗಿ ಎಲ್ಲದರ ಒಳಗೂ ಇದ್ದಾನೆ, ಯಾವುದರ ಒಳಗೂ ಅವನಿಲ್ಲ ಅಂದರೆ ಅವು ಅವಾಗ ಪರಮಾತ್ಮ ಇರಲಕ್ಕೆ ಅವು ಆಶ್ರಯವಾಗಲಿಲ್ಲ. ಹಿ ಈಸ್ ನಾಟ್ ಸೀಕಿಂಗ್ ಸಪೋರ್ಟ್ ಫ್ರಮ್ ದೆಮ್. ಈಗ ಪಾತ್ರೆಯಲ್ಲಿ ಹಾಲಿದೆ ಅಂದರೆ ಪಾತ್ರೆಯಲ್ಲಿ ಇದ್ದರೆ ಹಾಲು ಸೋರೋಗುತ್ತೆ. ಪಾತ್ರೆ ಸಪೋರ್ಟಿಂಗ್ ದ ಮಿಲ್ಕ್, ಪಾತ್ರೆಯಲ್ಲಿ ಹಾಲಿದೆ ಅಂದರೆ ಪಾತ್ರೆ ಸಪೋರ್ಟಿಂಗ್ ದ ಮಿಲ್ಕ್. ಆ ರೀತಿಯಲ್ಲಿ ಭಗವಂತ ಯಾರಲ್ಲಿ ಇಲ್ಲ ಅಂದರೆ ಭಗವಂತನಿಗೆ ಯಾರು ಸಪೋರ್ಟ್ ಕೊಡ್ತಾ ಇಲ್ಲ. ನೋ ನಥಿಂಗ್, ಹಿ ಡಸ್ ನಾಟ್ ನೀಡ್ ಎನಿಥಿಂಗ್ ಫಾರ್ ಸಪೋರ್ಟ್. ಸೊ ಹಿ ಈಸ್ ನಾಟ್ ಪ್ರೆಸೆಂಟ್ ಇನ್ಸೈಡ್ ಎವ್ರಿಥಿಂಗ್ ಸೀಕಿಂಗ್ ಸಪೋರ್ಟ್, ಬಟ್ ಹಿ ಈಸ್ ಪ್ರೆಸೆಂಟ್ ಇನ್ ಎವ್ರಿಥಿಂಗ್ ಟು ಕಂಟ್ರೋಲ್ ದೆಮ್ ಟು. ಆದ್ದರಿಂದ ನಿಯಾಮಕನಾಗಿ ಎಲ್ಲದರ ಒಳಗಿದ್ದಾನೆ, ಆದರೆ ಯಾವುದರ ಒಳಗೂ ಇಲ್ಲ ಅನ್ನುವ ಪರಸ್ಪರ ವಿರೋಧ ವಚನಗಳು ಪರಮಾತ್ಮನಲ್ಲಿ ಕೂಡತ್ತೆ ಹೇಗೆ ಅನ್ನುವುದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಅದನ್ನು ಇನ್ನು ಸ್ವಲ್ಪ ವಿಸ್ತಾರ ಮಾಡಬೇಕಂತ ಹೇಳಿದರೆ ನಮಗೆ ಹರಿಯಲ್ಲಿ ಪ್ರಪಂಚವು ಇದ್ದೂ ಇಲ್ಲದಂತೆ ಅನ್ನುವ, ಪ್ರಪಂಚದಲ್ಲಿ ಹರಿ ಇದ್ದೂ ಇಲ್ಲದಂತೆ ಅನ್ನುವ ನಚಭೂತಸ್ಥ ಅನ್ನೋ ಪ್ರಶ್ನೆ ಇದೆ. ಪ್ರಪಂಚ ಹರಿಯ ಅಧೀನವಾದ್ದರಿಂದ ಪ್ರಪಂಚದಿಂದ ಹರಿಗೆ ಏನೂ ಪ್ರಯೋಜನವಿಲ್ಲ, ಆದ್ದರಿಂದ ಹರಿಯಲ್ಲಿ ಪ್ರಪಂಚವಿಲ್ಲ ಅಂತ ಹೇಳಿದರೆ ಹರಿ ಪ್ರಪಂಚದ ಅಧೀನ, ಪ್ರಪಂಚಕ್ಕೆ ಹರಿಯಿಂದೇನೂ ಪ್ರಯೋಜನ ಇಲ್ಲ ಅನ್ನೋ ಕಾರಣದಿಂದ ಪ್ರಪಂಚದಲ್ಲಿ ಹರಿ ಇಲ್ಲ ಅನ್ನುವ ಶಂಕೆ ಬ. ಅಂದರೆ ಪ್ರಪಂಚ ಹೇಗೆ ಆದರೆ ಪ್ರಪಂಚದಲ್ಲಿ ಹರಿ ಇದೆ ಇದ್ದಾನೆ, ಪ್ರಪಂಚದಲ್ಲಿ ಹರಿ ಇಲ್ಲ ಅಂದರೆ ಅದನ್ನು ಆಶ್ರಯ ಮಾಡಿಕೊಂಡಿಲ್ಲ ಅಂತ ಹೇಳಿದರೆ ನಚ ಭೂತಸ್ಥ ಅಂತ ಹೇಳಿದರೆ ಅದನ್ನೇ ರಿವರ್ಸ್ ಮಾಡಿ ಹರಿ ಪ್ರಪಂಚದಲ್ಲಿ ಇಲ್ಲ ಅಂದರೆ ಹರಿ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳಿದರೆ ಅದನ್ನು ಆಶ್ರಯ ಮಾಡಿಕೊಂಡಿಲ್ಲ. ಹರಿ ಪ್ರಪಂಚದಲ್ಲಿ ಅಂದರೆ ಪ್ರಪಂಚಕ್ಕೆ ಹರಿಗೆ ಇಂಟರ್ಚೇಂಜ್ ಆಗಲ್ಲ, ಎರಡು ಶಬ್ದಗಳು ಇಂಟರ್ಚೇಂಜ್ ಮಾಡಿದರೆ ಹರಿಗೆ ಯಾವ ಲಕ್ಷಣಗಳ ಹೇಳಿದ್ದೀವೋ ಪ್ರಪಂಚಕ್ಕೆ ಅದೇ ಲಕ್ಷಣಗಳು ಹೇಳುವಂತಹ ಒಂದು ಪ್ರಸಂಗ ಬರುತ್ತಲ್ಲವಾ ಅಂತ ಹೇಳಿದರೆ ಹಾಗೆ ಅಲ್ಲ ಅನ್ನೋದು ತೋರಿಸುವುದಕ್ಕಾಗಿ ಯಥಾ ಮಹಾಂತಿ ಭೂತಾನ ಅಂದರೆ ಇಲ್ಲಿ ಪಂಚಭೂತಗಳಿಗೆ ಶರೀರದ ಅವಶ್ಯಕತೆ ಇಲ್ಲವೇ ಹೊರತು ಶರೀರಕ್ಕೆ ಪಂಚಭೂತಗಳ ಅವಶ್ಯಕತೆ ಇದೆ. ಹಾಗೆ ಪ್ರಪಂಚಕ್ಕೆ ಹರಿಯ ಅವಶ್ಯಕತೆ ಇದೆ ಹೊರತು ಹರಿಗೆ ಪ್ರಪಂಚದ ಅವಶ್ಯಕತೆ ಇಲ್ಲ. ಸೊ ವಾಟ್ ನೀಡ್ಸ್ ವಾಟ್ ಅನ್ನುವ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ವಾಕ್ಯಗಳು ಹೊರಟಿದೆ ಯಥಾ ಮಹಾಂತಿ ಭೂತಾನ ಅನ್ನೋದು. ಆ ಡೌಟ್ ಕ್ಲಾರಿಫೈ ಮಾಡುವುದಕ್ಕೆ ಪ್ರಪಂಚ ಹರಿಯನ್ನು ಇಂಟರ್ಚೇಂಜ್ ಮಾಡಿ ಹರಿಯ ಲಕ್ಷಣವನ್ನು ಪ್ರಪಂಚಕ್ಕೆ ಕೊಡ್ತೀವಿ ಅಂದರೆ ಹಾಕೊಳ್ಳಕ್ಕಾಗೋದಿಲ್ಲ. ಅದಕ್ಕೆ ಉದಾಹರಣವಾಗಿ ಈ ಪಂಚಭೂತಗಳ ಶರೀರದ ಪ್ರಶಕ್ತಿಯನ್ನು ತಗೊಂಡು ಬಂದಿದ್ದಾರೆ. ಸೊ ಇದು ಹೇಳುವಾಗ ಹಾಗೆ ಪರಮಾತ್ಮನ ಆ ಸ್ವತಂತ್ರವನ್ನು ನಾವು ಹೇಳಿದಂಗೆ ಆಗುತ್ತೆ ಅಂತೇಳಿ. ಅದೇ ವಿಧವಾಗಿ ನೆಕ್ಸ್ಟ್ ಅದು ಮೂರನೇ ಶ್ಲೋಕ ಅದಾದ ಮೇಲೆ ಏತಾವದೇವ ಜಿಜ್ಞಾಸ್ಯಾಂ ತತ್ವ ಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ ಅಂತೇಳಿ. ಇದು ಕೂಡ ಒಂದು ಮುಖ್ಯವಾದ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಅನ್ವಯ ವ್ಯತಿರೇಕ. ಈ ಅನ್ವಯ ವ್ಯತಿರೇಕ ಅನ್ನೋ ಶಬ್ದಗಳು ನಮಗೆ ಬಹಳ ಕಡೆ ಬರುತ್ತೆ. ಈ ಅನ್ವಯ ವ್ಯತಿರೇಕಗಳನ್ನು ಬಹಳ ಮಂದಿ ಈ ವ್ಯಾಖ್ಯಾನ ಮಾಡುವಾಗ ಇಲ್ಲಿ ಗೊಂದಲಕ್ಕೆ ಒಳಗಾಗಿದ್ದಾರೆ. ಆದರೆ ಆಚಾರ್ಯರು ಬಂದು ಆ ಅನ್ವಯ ವ್ಯತಿರೇಕಗಳಿಗೆ ವ್ಯಾಖ್ಯಾನ ಮಾಡ್ತಾ ಸಿಂಪಲ್ ಆಗಿ ಕ್ಲಾರಿಫೈ ಮಾಡಿದೆ. ಪ್ರಪಂಚದಲ್ಲಿ ಇರುವ ಎಲ್ಲ ವಸ್ತುಗಳು ಇವೆ, ಅದು ಒಂದು ದೇಶ ಕಾಲಗಳಲ್ಲಿ ಅದು ಇರುತ್ತೆ, ಇನ್ನೊಂದು ದೇಶ ಕಾಲಗಳಲ್ಲಿ ಇರೋದಿಲ್ಲ. ಇಟ್ ಈಸ್ ನಾಟ್ ದೇರ್ ಅಟ್ ಸಮ್ ಟೈಮ್, ಇಟ್ ಈಸ್ ದೇರ್ ಅಟ್ ಸಮ್ ಟೈಮ್. ವಸ್ತುಗಳು ಯಾವ ದೇಶ ಕಾಲಗಳಲ್ಲಿ ಇತ್ತೋ ಆವಾಗ ಆ ವಸ್ತುಗಳಲ್ಲಿ ಅನ್ವಯ ಅಂದ್ರೆ ಆ ಸಮಯದಲ್ಲಿ ವೆನ್ ದ ಥಿಂಗ್ಸ್ ಆರ್ ಎಕ್ಸಿಸ್ಟಿಂಗ್ ಅಟ್ ಎ ಪರ್ಟಿಕ್ಯುಲರ್ ಪ್ಲೇಸ್ ಆರ್ ಎ ಪರ್ಟಿಕ್ಯುಲರ್ ಟೈಮ್, ಲಾರ್ಡ್ ಇಸ್ ಪ್ರೆಸೆಂಟ್ ಇನ್ ದೋಸ್ ವಸ್ತುಸ್ ಇನ್ ದಟ್ ದೋಸ್ ಟೈಮ್ಸ್ ಅಟ್ ದೋಸ್ ಪ್ಲೇಸಸ್. ಆಯಾ ಕಾಲಗಳಲ್ಲಿ ಆಯಾ ದೇಶಗಳಲ್ಲಿ ಇರುವಂತಹ ಆ ವಸ್ತುಗಳ ಒಳಗೆ ಭಗವಂತ ದೇಶ ಕಾಲ ವಸ್ತು ಮೂರುಗಳಲ್ಲಿಯೂ ಭಗವಂತ ಇದ್ದ. ವಸ್ತುಗಳು ಭಗವಂತ ಇದ್ದಾನೆ ಅಂದ್ರೆ ವಸ್ತುವೇ ಇಲ್ಲ. ದ ವಸ್ತು ಪ್ರಳಯ ಬಂತು, ದ ವಸ್ತುಗಳು ಡಿಸ್ಟ್ರಾಯ್ ಆಗೋಯ್ತು, ವಸ್ತುಗಳಿಲ್ಲ. ಆ ವಸ್ತುಗಳಿಲ್ಲದೆ ಇರುವ ದೇಶ ಕಾಲಗಳಲ್ಲಿಯೂ ಭಗವಂತ ಇದ್ದಾನೆ. ಅನ್ವಯ ಅಂದ್ರೆ ವಸ್ತುಗಳು ಇರುವಂತಹ ದೇಶ ಕಾಲಗಳಲ್ಲಿ ಭಗವಂತ ಇದ್ದ, ವಸ್ತುಗಳು ಇಲ್ಲದಿರುವ ದೇಶ ಕಾಲಗಳಲ್ಲಿಯೂ ಭಗವಂತ ಇದ್ದಾನೆ. ಸೊ ಅನ್ವಯದಲ್ಲಿಯೂ ವ್ಯತಿರೇಕದಲ್ಲಿಯೂ, ಅನ್ವಯ ಇರುವಾಗ ವಸ್ತುಗಳು ಇರುವಾಗ ದೇಶ ಕಾಲಗಳಲ್ಲಿ ಭಗವಂತ ಇದ್ದ, ವಸ್ತುಗಳಿಲ್ಲದಿರುವಾಗಲೂ ಭಗವಂತ ಇದ್ದ ಅಂತ ಹೇಳಿ ಇದನ್ನು ಅನ್ವಯ ವ್ಯತಿರೇಕ ಅಂತ ಹೇಳ್ತಾರೆ. ಸೊ ಅನ್ಯ ಭಾವ ಅಭಾವ ಕಾಲೇ ದೇಶೇಚ ತದ್ವಿದ್ಯಮಾನ ಅವಿದ್ಯಮಾನ ಶಕ್ತಿಮಾನ್ ಸ ಇತಿ ಅನ್ವಯ ವ್ಯತಿರೇಕವು. ಅಂದ್ರೆ ಇರುವ ಅನ್ಯ ವಸ್ತುಗಳ ಭಾವ ಅಭಾವ ಕಾಲಗಳಲ್ಲಿರುವ ದೇಶ ತದ್ವಿದ್ಯಮಾನ ಅವಿದ್ಯಮಾನ ಅಂದ್ರೆ ಇರುವಾಗಲೂ ಇಲ್ಲದೇ ಇರುವಾಗಲೂ, ಟೈಮ್ ವೆನ್ ಇಟ್ ಇಸ್ ಪ್ರೆಸೆಂಟ್ ವೆನ್ ನಾಟ್ ಪ್ರೆಸೆಂಟ್, ಪ್ಲೇಸ್ ವೇರ್ ಇಟ್ ಇಸ್ ಪ್ರೆಸೆಂಟ್ ವೇರ್ ಇಟ್ ಇಸ್ ನಾಟ್ ಪ್ರೆಸೆಂಟ್. ಇನ್ ಆಲ್ ಕೇಸಸ್ ಪರಮಾತ್ಮ ಇಸ್ ಪ್ರೆಸೆಂಟ್. ಅವನು ಸರ್ವ ಕಾಲ ಸರ್ವಾವಸ್ಥೆಗಳಲ್ಲಿ ಸರ್ವ ದೇಶ ಸರ್ವ ಸ್ಥಾನಗಳಲ್ಲಿ ವಸ್ತುಗಳ ಒಳಗೆ, ವಸ್ತುಗಳು ಇರುವಾಗಲೇ ವಸ್ತುಗಳಿಲ್ಲದಿರುವಾಗ ಆ ದೇಶ ಕಾಲಗಳಲ್ಲಿ ಯಾವಾಗಲೂ ಭಗವಂತ ಇದ್ದ ಅನ್ನುವ ಕಾರಣದಿಂದ ಸ್ವತಂತ್ರ ಭಾವನೆಯನ್ನು ಪರಮಾತ್ಮನಲ್ಲಿ ಮಾತ್ರ ಮಾಡಬೇಕು ಅನ್ನುವ ವಿಷಯವನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇಲ್ಲಿ ಸತ್ಶ್ಲೋಕಿ ಭಾಗವತ 32, 33, 34, 35ನಲ್ಲಿ ಭಗವಂತನ ಮಹಿಮೆಯನ್ನು ಭಾಗವತ ಭಗವಂತನ ಮಹಿಮೆಯನ್ನು ತಿಳಿಸುತ್ತೆ. ಇದು ಸತ್ಶ್ಲೋಕಿ ಭಾಗವತವು ಭಗವಂತನ ಮಹಿಮೆಯನ್ನು ತಿಳಿಸ್ಕೊಡುತ್ತೆ. ಈ ನಾಲ್ಕು ಶ್ಲೋಕಗಳನ್ನು ನಾರಾಯಣ ಬ್ರಹ್ಮದೇವರಿಗೆ ಉಪದೇಶ ಮಾಡಿ ಏತನ್ಮತಂ ಮಮಾತಿಷ್ಠ ಪರಮೇಣ ಸಮಾಧಿನ ಭವಾನ್ ಕಲ್ಪ ವಿಕಲ್ಪೇಶು ನ ವಿಮುಹ್ಯತಿ ಕರ್ಹಿಚಿತ್. ಇದು ನನ್ನ ಅಭಿಪ್ರಾಯವಾಗಿದೆ. ಇದನ್ನು ನೀನು ದೃಷ್ಟಿಯಲ್ಲಿ ಇದನ್ನು ಅನುಸಂಧಾನ ಮಾಡಿಕೊಂಡು ಸಮಾಧಿಯಲ್ಲಿ ಸಮ್ಯಕ್ ಆಗಿ ಚೆನ್ನಾಗಿ ಸ್ಥಿರವಾದ ಬುದ್ಧಿಯನ್ನು ಇಟ್ಕೊಂಡು ಇದ್ದರೆ ಭವಾನ್ ಕಲ್ಪ ವಿಕಲ್ಪ, ಅದಕ್ಕೆ ವಾಯುಬ್ರಹ್ಮ ಇವರೆಲ್ಲರೂ ಕೂಡ ಪ್ರತಿಭಾತ ಪರಾವರರು ಅಂತ ಹೇಳಿ, ಅಂದ್ರೆ ಪ್ರಳಯ ಕಾಲದಲ್ಲಿ ಕೂಡ ಅವರಿಗೆ ಮೋಹ ಬರೋದಿಲ್ಲ. ಅದಕ್ಕೆ ಭಗವಾನ್ ಕಲ್ಪ ವಿಕಲ್ಪೇಶು, ಕಲ್ಪ ವಿಕಲ್ಪಗಳಲ್ಲಿ ಪ್ರಳಯ ಕಾಲದಲ್ಲಿ ಸರಿ ಎಲ್ಲದಲ್ಲಿ ಕೂಡ ನ ವಿಮುಷ್ಯತಿ ಕರೀಸಿ, ಯಾವಾಗಲೂ ಮೋಹ ಉಂಟಾಗೋದಿಲ್ಲ ಅಂತ ಹೇಳಿ ಈ ಸ್ಪೆಷಲ್ ಅನುಗ್ರಹವನ್ನು ಋದ್ಯೋಗಿಗಳಿಗೆ ಬ್ರಹ್ಮವಾಯುಗಳಿಗೆ ಭಗವಂತ ಮಾಡಿದ್ದಾನೆ. ಅದನ್ನು ಈ ವಿಧವಾಗಿ ಸತ್ಶ್ಲೋಕಿ ಭಾಗವತ ಅದರ ಮುಂದಿನ ಎರಡು ಏಳು ಶ್ಲೋಕಗಳು ಭಗವಂತ ಹೇಳಿದ್ದು ಇಲ್ಲಿ ಹೇಳಿದ್ದಾರೆ. ಅದನ್ನು ನೋಡಿಬಿಟ್ಟು ಇನ್ನು ಕೆಲವು ಅಂಶಗಳನ್ನು, ಎರಡು ಮೂರು ಅಂಶಗಳನ್ನು ಇವತ್ತು ನೋಡೋಣ ಅಂತೇಳಿ. ಇಲ್ಲಿ ಈ ಭಾಗವತ ದಶಮ ಸ್ಕಂದದಲ್ಲಿ, 10ನೇ ಸ್ಕಂದದಲ್ಲಿ ಒಂದು ಪ್ರಚಲಿತವಾಗಿರುವಂತಹ ಎಲ್ಲ ಪುಸ್ತಕಗಳು ಭಾಗವತ ಗೋರಖ್ಪುರ್ ಪ್ರೆಸ್ನಿಂದ ಪ್ರಿಂಟ್ ಆಗಿದ್ದಾಗಲೇ ಯಾವುದೇ ಅನೇಕ ಭಾಗವತ ಪುಸ್ತಕಗಳು ಪ್ರಚಲಿತವಾಗಿರುವಂತಹ ಅನೇಕ ಪುಸ್ತಕಗಳಲ್ಲಿ ಒಂದು ವೃತ್ತ ಅಂತ ಬರುತ್ತೆ, ಎಲ್ಯಾಬ್ರೇಟ್ ಆಗಿ ಬರುವಂತಹದ್ದು ಬ್ರಹ್ಮ ಮೋಹನ ಅನ್ನೋದೊಂದು ಬರುತ್ತೆ. ಅದು ಏನು ಅನ್ನೋದು ಸಂಕ್ಷೇಪವಾಗಿ ಹೇಳಿ ಅದನ್ನ ಒಪ್ಪುತ್ತೀವ ಇಲ್ಲ ಒಪ್ಪೋದಿಲ್ಲ ಅಂದ್ರೆ ಯಾಕೆ ಒಪ್ಪೋದಿಲ್ಲ ಅನ್ನೋ ವಿಷಯವನ್ನು ಸಂಕ್ಷೇಪವಾಗಿ ಹೇಳ್ತೀನಿ. ಅಲ್ಲಿ ಒಂದು ಸಮಾಚಾರ ಬರುತ್ತೆ ಏನು ಅಂತ ಹೇಳಿದರೆ, ಚತುರ್ಮುಖ ಬ್ರಹ್ಮದೇವರು ಕೃಷ್ಣ ಲೀಲೆಯನ್ನು ನೋಡ್ತಾ ಇದ್ದಾರೆ. ಅಘಾಸುರ ವಧೆಯೂ ಆಗುತ್ತೆ ಅಂತೇಳಿ, ಅಘಾಸುರ ವಧ ಆದಾಗ ಅಘಾಸುರನ ಕೊಂದಂತಹ ಶ್ರೀಕೃಷ್ಣ ಪರಮಾತ್ಮನೇ ಅಂತ ಹೇಳಿ ತಿಳ್ಕೊಂಡು ಆ ಪರಮಾತ್ಮನ ಮಹಿಮೆಯನ್ನು ಇನ್ನೂ ಸ್ವಲ್ಪ ನೋಡ್ಬೇಕನ್ನುವ ಒಂದು ಉತ್ಕಂಠೆಯಿಂದ ಚತುರ್ಮುಖ ಬ್ರಹ್ಮದೇವರು ಒಂದು ಲೀಲೆಯನ್ನು, ಒಂದು ಕೆಲಸ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಕೃಷ್ಣ ಆ ಗೋವುಗಳನ್ನೆಲ್ಲ ಆಕಳ ಮೇಯಿಸಿಕೊಂಡು ಹೋದಾಗ, ಅಲ್ಲಿ ಹೋದಾಗ ಮೊದಲು ಗೋವುಗಳನ್ನೆಲ್ಲ ಬುತ್ತಿಟ್ಟು ಬಿಡ್ತಾರೆ ಚತುರ್ಮುಖ ಬ್ರಹ್ಮದೇವರು. ಆವಾಗ ಗೋಪಾಲಕರು ಎಲ್ಲರೂ ಕೂಡ ಶೆಪರ್ಡ್ ಬಾಯ್ಸ್ ಅವರೆಲ್ಲ ಇದ್ದಾರೆ, ಅವರೆಲ್ಲರನ್ನು ಹುಡ್ಕೊಂಡು ಹೋದಾಗ ಅವರನ್ನು ಕೂಡ ಒಂದು ಗುಹೆಯಲ್ಲಿ ಮುಚ್ಚಿಟ್ಬಿಡ್ತಾರೆ ಸತ್ಮುಖ ಬ್ರಹ್ಮದೇವ. ಆ ಕೃಷ್ಣ ಬಂದು ಎಲ್ಲರನ್ನು ಹುಡುಕ್ತಾರೆ, ಯಾರು ಕಾಣಿಸಲಿಲ್ಲ. ಓಹ್, ಈ ಸತ್ಮುಖ ಭ್ರಮಣೆ ಮಾಡಿದ್ದಾನಂತ ಹೇಳಿ ತಾನೇ ಎಲ್ಲ ಗೋವುಗಳ ರೂಪವನ್ನು, ಎಲ್ಲ ಗೋಪ ಬಾಲಕರ ರೂಪವನ್ನು ಎಲ್ಲವನ್ನು ತಾನೇ ಧಾರಣೆ ಮಾಡಿಬಿಟ್ಟು ಭಗವಂತ ಒಂದು ವರ್ಷದ ಕಾಲ, 1 ಇಯರ್ ಹಾಗೆ ಎಲ್ಲ ಮಾಡ್ತಾ ಇದ್ದ. ಆಮೇಲೆ ಒಂದು ವರ್ಷ ಆದ್ಮೇಲೆ ಸತ್ಮುಖ ಭ್ರಮಣ ತಿರುಗಿ ಬಂದಂತೆ ವ್ರತಕ್ಕೆ. ಬಂದಾಗ ನೋಡಿದ್ರೆ ಎಲ್ಲ ಇತ್ತು ಅಂತ ಅವ್ರಿಗೆ ಕನ್ಫ್ಯೂಸ್ ಆಗೋಯ್ತು. ಯಾರು ನಾನು ಬಚ್ಚಿಟ್ಟವ್ರು ನಿಜವಾಗಿರೋರು ಯಾರು, ಇದು ಇಲ್ಲಿ ಯಾರು ಇಲ್ಯೂಷನ್ ಕ್ರಿಯೇ, ಒಂದು ಮಾಯದಿಂದ ಕ್ರಿಯೇಟ್ ಆಗಿದೆ, ಇದು ಯಾರು ಅದೇ ಯಾರು ಯಾರು. ಸೊ ಬಹಳ ಕನ್ಫ್ಯೂಸ್ ಆಗಿಬಿಟ್ಟು ಅವ್ರಿಗೆ ಮೋಹ ಉಂಟಾಯಿತು, ತುಂಬಾ ಮೋಹ ಆಯ್ತು. ಸೊ ಆವಾಗ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಆ ದೇವರು ಸರಿ ಅಂದ ಮೋಹಗಳು ತೆಗೆದ್ಬಿಟ್ರು. ಆವಾಗ ಎಲ್ಲಾ ಕಡೆ ಗೋಪಾಲಕರೆಲ್ಲ ಕೃಷ್ಣನ ರೂಪದಲ್ಲಿ ಕಾಣಿಸ್ಕೊಟ್ರು, ತನ್ನ ಗೋಪಾಲು. ಆಮೇಲೆ ಅವ್ರು ಪಶ್ಚಾತ್ತ ಕೃಷ್ಣ ಸ್ತೋತ್ರ ಮಾಡಿದ್ರು. ಈ ತರ ಕತೆ ಬರುತ್ತೆ. ಬಟ್ ಆ ವೃತ್ತಾಂತದ ಅಂದ್ರೆ ಬ್ರಹ್ಮದೇವರು ದೇವ ಕೃಷ್ಣನನ್ನ ಮೋಹ ಮಾಡ್ಲಿಕ್ಕೆ ಕೊಟ್ರು, ಅವರಿಗೆ ಮೋಹ ಆಗೋಯ್ತು ಅಂತ ಹೇಳಿ. ಆದ್ರೆ ಅದು ವೃತ್ತಾಂತ ನೋಡ್ತಾ ಇರುವಾಗ ಅದರ ಶೈಲಿ ಆಗಲಿ, ಅದರಲ್ಲಿ ಬರುವ ಕೆಲವು ಅಂಶಗಳಾಗಲಿ, ಅದೆಲ್ಲ ನೋಡಿದಾಗ ಅದು ಅಲ್ಲ ಭಾಗವತ. ಅದಕ್ಕೆ ಕ್ರಿಟಿಕಲ್ ಎಡಿಷನ್ಸ್ ನಲ್ಲಿ ಅದು ಇರೋದಿಲ್ಲ ವಿವೇಚನ, ಅದು ಆ ವೃತ್ತಾಂತವೇ ಇರೋದಿಲ್ಲ. ಬ್ರಹ್ಮ ಮೋಹನ ಮೊದಲನೇದಾಗಿ ಬ್ರಹ್ಮದೇವರು ಅಂತ ಕೆಲಸ ಮಾಡ್ಲಿಕ್ಕೆ ತೊಡಗೋದಿಲ್ಲ, ಅವರಿಗೆ ಇಂಥ ಮೋಹ ಬರೋದು ಅನ್ನೋ ಕೆಲಸ ಇಲ್ಲ. ಭಗವಂತನ ಬಗ್ಗೆ ಮೋಹ ಬರೋದು ಬೇರೆ, ಆದರೆ ಅವರಿಗೆ ಯಾರು ಗೋಪಾಲಕರು ಗೊತ್ತಾಗ ಯಾರು ಗೊತ್ತಾಗಿಲ್ಲ, ಅದು ಗೊತ್ತಾಗಿಲ್ಲ, ಇದು ಗೊತ್ತಾಗಿಲ್ಲ ಅಂತ ಹೇಳೋದು. ಅಲ್ಲಿ ಅವರಿಗೆ ತ್ರುಟಿ ಕಾಲ ಹೋಗೋ ಎಲ್ಲೋ ಹೋದ್ರು ಆಮೇಲೆ ತಿರುಗಿ ಬಂದ್ರು, ಚತುರ್ಮುಖ ಬ್ರಹ್ಮದೇವರಿಗೆ ಹೋಗೋ ತಿರುಗಿ ಬರೋದು ಅಂದ್ರೆ ಸಾಮಾನ್ಯ ಮನುಷ್ಯರಂತೆ ಅವರನ್ನು ಟ್ರೀಟ್ ಮಾಡಿ ಬರೆದಿದ್ದಾರೆ. ಆದ ಮೇಲೆ ಅಲ್ಲಿ ಬರುವ ಕೆಲವು ಅಂಶಗಳು ಬಹಳ ಅಲ್ಲಿ ಅನಲೈಸ್ ಮಾಡಿದಾಗ ಸೆಲ್ಫ್ ಇನ್ಕನ್ಸಿಸ್ಟೆನ್ಸಿಸ್ ತುಂಬಾ ಕಾಣಿಸುತ್ತೆ. ಸೊ ಇದು ಪ್ರಕ್ಷಿಪ್ತವಾಗಿ ಅಂದ್ರೆ ಇಟ್ಸ್ ಇಂಟರ್ಪೊಲೇಷನ್. ಆ ವೃತ್ತಾಂತ ಬ್ರಹ್ಮ ಮೋಹನ ಅದಾದ್ಮೇಲೆ ಅಫ್ಕೋರ್ಸ್ ಬ್ರಹ್ಮದೇವರನ್ನು ಮೋಹ ಮಾಡುವ ಸಾಮರ್ಥ್ಯ ಕೃಷ್ಣನಿಗಿಲ್ಲ ಅಂತ ಯಾರು ಪ್ರಶ್ನೆ ಕೇಳಿದ್ರು ನಿಶ್ಚಯವಾಗಿದೆ. ಆದ್ರೆ ಇದರ ಬರದ ರೀತಿ ಅದೆಲ್ಲ ನೋಡಿದರೆ ಇದು ನಡೆದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಅಷ್ಟೇ ಅಲ್ಲದೆ ಆಚಾರ್ಯರು ಬ್ರಹ್ಮದೇವರಿಗೆ ಬಂದ ಭಯ ಮೋಹಗಳು ಬಂದ ಸಂದರ್ಭಗಳು 2 ಸತಿ ಭಯ, 4 ಸಲ ಜ್ಞಾನ ಅಂತ ಇದೆಲ್ಲ ಹೇಳಿದ್ದಾರೆ, ಸ್ಪಷ್ಟ ಮಾಡಿದ್ದಾರೆ. ಅದರಲ್ಲಿ ಇದು ಉಲ್ಲೇಖ ಮಾಡಲೇ ಇಲ್ಲ. ಸೊ ಅಷ್ಟು ಕಾಲದ ಪರಿಮಿತಿಯಲ್ಲಿ ಕೂಡ ತುಂಬಾ ಗೊಂದಲವಾಗಿ ಬರೆದಿದ್ದಾರೆ ಇದೆಲ್ಲ. ಸೊ ಆದ್ದರಿಂದ ಇಟ್ ಈಸ್ ನಾಟ್ ಆಥೆಂಟಿಕ್ ಅನ್ನೋದನ್ನು ತಿಳ್ಕೋಬೇಕನ್ನೋದು ಅದು ಹೇಳೋಣ ಅಂತ ಹೇಳೋದು ಮುಖ್ಯವಾಗಿ. ಜಸ್ಟ್ ಐ ವಾಂಟ್ ಟು ಪಾಯಿಂಟ್ ಔಟ್ ಬಿಕಾಸ್ ಅದು ಇಂಟರ್ಪೊಲೇಷನ್ ಹೋದ ಅದಕ್ಕೆ ಡೀಟೇಲ್ಡ್ ಆಗಿ ನಾನು ಏನು ಹೇಳ್ತಾ ಇಲ್ಲ. ಅದು ಒಂದು. ಇನ್ನೊಂದು ವಿಶೇಷವಾದ ಒಂದು ಅಂಶವನ್ನು ಹೇಳ ಅಷ್ಟೇ ಅಲ್ಲದೆ ಆ ಅಂಶ ಹೇಳುವಾಗ ಅದರಲ್ಲಿ ಕೆಲವು ಅಪ್ಸರ್ಡ್ ಮಾತುಗಳೆಲ್ಲ ಬರೆದಿದ್ದಾರೆ. ಯಾಕಂದ್ರೆ ಆ ಮೇಯಿಸಿಕೊಂಡು ಹೋದಂತಹ ಗೋಪಾಲಕರು ಕೃಷ್ಣನೇ ಆ ಗೋಪಾಲಕರಾಗಿದ್ದ, ಅವರೆಲ್ಲರೂ ತಿರುಗಿ ಹೋಗ್ತಾರೆ. ಅವರಿಗೆಲ್ಲ ಅವ್ರ ತಾಯಂದ್ರೆಲ್ಲ ಕೃಷ್ಣ ಅಂತ ಗೊತ್ತಿಲ್ಲ, ಅವ್ರಿಗೆ ಸ್ತನ್ಯಪಾನ ಮಾಡಿಸಿದ್ದಾರೆ. ಮೇಯಿಸಿಕೊಂಡು ಹೋಗುವಂತಹ ಅಷ್ಟು ದೊಡ್ಡ ದೊಡ್ಡ ಗೋಪಾಲಕರಿಗೆ ಯಾರು ಸ್ತನ್ಯಪಾನ ಮಾಡಿಸೋದು ಪ್ರಸಕ್ತಿ ಬರೋದಿಲ್ಲ. ಈಗ ಅಬ್ಸರ್ಡ್ ಸ್ಟೇಟ್ಮೆಂಟ್ಸ್ ಎಲ್ಲ ತುಂಬಾ ಬರೆದಿದ್ದಾರೆ ಅದ್ರಾಗೆ. ಸೊ ಅದರಿಂದ ಲಾಜಿಕಲ್ ಆಗದ ಇನ್ಕನ್ಸಿಸ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಅದಾದ ಮೇಲೆ ಇನ್ನೊಂದು ಒಂದು ಮುಖ್ಯ ಇದು ಅಲ್ಲಿ 10ನೇ ಸ್ಕಂದದಲ್ಲಿ ಬರುವಂತಹದ್ದು. ಬಹಳ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇರುವಂತಹ ವಿಷಯ, ಅದನ್ನು ಇವತ್ತು ಕ್ಲಾರಿಫೈ ಮಾಡಿ ಇವತ್ತು ಮುಕ್ತಾಯ ಮಾಡೋಣ ಅಂತೇಳಿ. ನಿಮ್ಗೆಲ್ಲ ಗೊತ್ತಾದಂತಹ ಕಥೆ ಪಾರ್ಟ್ ಅಲ್ಲಿ ಏನಂತ ಹೇಳಿದ್ರೆ, ಕೃಷ್ಣ ಚೀರ ವಸ್ತ್ರಗಳ ಅಪಹರಣ, ಕಾತ್ಯಾಯನ ವ್ರತ ಮಾಡ್ತಾ ಇರುವಂತಹ ಆ ಗೋಪ ಸ್ತ್ರೀಯರು ಅವರು ಬಂದು ವಿವಸ್ತ್ರರಾಗಿ ನದಿಯಲ್ಲಿ ಸ್ನಾನ ಮಾಡುವುದು, ಕೃಷ್ಣ ಬಟ್ಟೆಗಳನ್ನು ಕದ್ದುಕೊಂಡು ಹೋಗುವುದು ಮತ್ತು ಅವರಿಗೆ ಆ ಬಟ್ಟೆಗಳನ್ನು ನೀರಿನ ಹೊರಗೆ ಬಂದು ಕೊಡು ಅಂತ ಹೇಳೋದು, ಇದೆಲ್ಲ ಬಹಳ ಜನ ಕೃಷ್ಣ ಏನಪ್ಪ ಹುಡುಗಾಟ ಮಾಡಿದ, ಇಂಥ ಕೆಲಸ ಕೃಷ್ಣ ಮಾಡೋದು ದೇವರು ಅಂತ ಹೇಳ್ತಾರೆ, ದೇವರು ಇಂಥ ಕೆಲಸ ಯಾಕೆ ಮಾಡಿದ ಅಂತ ಹೇಳಿ ಬಹಳ ಜನಕ್ಕೆ ಇದರ ಬಗ್ಗೆ ಗೊಂದಲ ಉಂಟಾಗಿದೆ. ಸೊ ಕೆಲವು ಜನಕ್ಕೆ ಇದರ ವಿಸ್ತಾರ ಅಂತ ನಾನು ಹೇಳಿದ್ದೀನಿ, ಆ ಮಿಕ್ಕವರಿಗೆ ಕೂಡ ಇದನ್ನು ತಿಳಿಸೋಣ ಅಂತೇಳಿ. ಈ ಸಂದರ್ಭದಲ್ಲಿ ಆಚಾರ್ಯರು ಬಂದು ಆ ಭಾಗವತದಲ್ಲಿ ಆ ಮಾತುಗಳ ಬಗ್ಗೆ ಅದನ್ನು ಇನ್ನೂ ಸ್ವಲ್ಪ ವಿಸ್ತಾರ ಮಾಡಿ ಆಚಾರ್ಯರು ಸ್ಪಷ್ಟ ಮಾಡಿದ್ದಾರೆ. ಹಾಗೆ ಕೃಷ್ಣ ಇದು ಮಾಡಿದಂದ್ರೆ ಕೃಷ್ಣ ಮಾಡಿದ ಈ ಕೆಲಸ ಆಗಲಿ, ಬೆಣ್ಣೆ ಕದಿಯುವುದು ಇತ್ಯಾದಿ ಮಿಕ್ಕ ಎಲ್ಲ ಕೆಲಸಗಳಲ್ಲಿ ಕೂಡ ಯಾವುದು ಕೂಡ ಕೃಷ್ಣ ಮಾಡಿದ್ದು ಸುಮ್ಮನೆ ಸುಮ್ಮನೆ ಹುಡುಗಾಟಕ್ಕೆ ಮಾಡಿದ ಕೆಲಸ ಅಲ್ಲವೇ ಇಲ್ಲ. ಪ್ರತಿಯೊಂದು ಕೂಡ ಬಹಳ ದೊಡ್ಡ ಸಂದೇಶವನ್ನು ನಮಗೆ ಕೊಡುವಂತಹ ಕೆಲಸಗಳಾಗಿದೆ. ಇದರಲ್ಲಿ ಕೂಡ ಬಹಳ ದೊಡ್ಡ ಸಂದೇಶ ಕೊಟ್ಟಿದ್ದಾನೆ ಕೃಷ್ಣ. ಏನು ಅಂತ ಹೇಳಿದರೆ ಕೃಷ್ಣ ಅವ್ರಿಗೆ ಹೇಳ್ತಾನೆ, ಸ್ಪಷ್ಟವಾಗಿ ಹೇಳ್ತಾನೆ, ನೀವು ಮಾಡೋದರಲ್ಲಿ ಬಹಳ ಲೋಪ, ದೊಡ್ಡ ಲೋಪ ಉಂಟಾಗಿದೆ, ನೀವು ದೊಡ್ಡ ತಪ್ಪುವನ್ನು ಕೆಲಸವನ್ನು ಮಾಡಿದ್ದೀರಾ. ಯಾಕೆ ಅಂತ ಹೇಳಿದರೆ, ಪಬ್ಲಿಕ್ ಪ್ಲೇಸಸ್ ನದಿಯಾಗಲಿ ಸರೋವರಗಳಲ್ಲೆಲ್ಲ ಸ್ನಾನ ಮಾಡುವಾಗ ಹೆಂಗಸರು ಪೂರ್ತಿ ವಿವಸ್ತ್ರಗಳಾಗಿ ಮಾಡಬಾರದು, ಅದು ಯಾ ಅಲ್ಲಿರುವಂತಹ ಅಭಿಮಾನಿ ದೇವತೆಗಳಿಗಾಗಲಿ ಅಲ್ಲಿ ಅದೃಶ್ಯ ರೂಪದಿಂದ ದೇವತೆಗಳು ಗಂಧರ್ವರು ಇವರೆಲ್ಲ ಬಂದು ಅವರು ಅವರೆಲ್ಲರಿಗೂ ಕೂಡ ಬಹಳ ಸಂಕಟ ಪರಿಸ್ಥಿತಿ ಆಗತ್ತೆ, ಅವರಿಗೆ ತೊಂದರೆ ಕೊಟ್ಟಂತಾಗತ್ತೆ, ಅದು ಮಹಾಪಾಪ. ಆದ್ದರಿಂದ ಯಾರು ಕೂಡ ಅಂತ ಕೆಲಸವನ್ನು ಮಾಡಬಾರದು, ಅಂತ ದೊಡ್ಡ ತಪ್ಪು ಕೆಲಸವನ್ನು ನೀವು ಮಾಡಿದ್ದೀರಾ. ಆದ್ದರಿಂದ ಅದಕ್ಕೆ ಆ ವ್ರತದ ಲೋಪ ಶಿಕ್ಷೆಯನ್ನು ದೂರ ಮಾಡುವುದಕ್ಕಾಗಿ ಭಗವಂತ ಅಲ್ಲಿ ತಾನು ನಿಂತು ಅವರನ್ನು ಅವರಿಂದ ನಮಸ್ಕಾರಗಳನ್ನು ಸ್ವೀಕಾರ ಮಾಡಿ ಅವರು ಮಾಡಿದ ತಪ್ಪುಗಳನ್ನು ಸರಿಪಡಿಸಿ ಆ ಲೋಪವನ್ನು ದೂರ ಮಾಡುತ್ತಾನೆ ಭಗವಂತ. ಅದು ಭಾಗವತದಲ್ಲಿ ಕೂಡ ವಿಸ್ತಾರವಾಗಿ ಇದ್ದಾರೆ, ಆಚಾರ್ಯರು ಇನ್ನೂ ವಿಸ್ತಾರ ಮಾಡಿದ್ದಾರೆ. ಸೊ ಆದ್ದರಿಂದ ಅದು ಆ ಗೋಪಸ್ತ್ರೀಯರಿಗೆ ಕೊಡುವಂತಹ ಒಂದು ಉತ್ತಮ ಸಂದೇಶವಾಗಿತ್ತು. ಎಲ್ಲರೂ ಲೋಕಕ್ಕೆ, ಅವ್ರಿಗೆ ಮಾತ್ರವಲ್ಲ, ಅಲ್ಲಿ ಅವರು ತಪ್ಪು ಮಾಡಿದ್ದಾರೆ, ಅವರನ್ನು ಬಂದು ಆ ತಪ್ಪಿಗೆ ಶಿಕ್ಷೆಯನ್ನು ಕೊಡಬೇಕು, ಶಿಕ್ಷೆಯನ್ನು ಕೊಟ್ಟು ಪ್ಲಸ್ ಅವರಿಂದ ನಮಸ್ಕಾರಗಳನ್ನು ಸ್ವೀಕಾರ ಮಾಡಿ ಅವರು ಮಾಡಿದ ಲೋಪಗಳನ್ನು ಪೂರ್ಣಗೊಳಿಸಿ ಅವರ ವ್ರತ ಸಾರ್ಥಕವಾಗುವಂತೆ ಮಾಡಿ ಆ ವ್ರತದ ಪೂರ್ಣ ಫಲ ಅವ್ರಿಗೆ ಸಿಗುವಂತೆ ಮಾಡಿದ ಕೃಷ್ಣ. ಸೊ ಆದ್ದರಿಂದ ಅದು ಅವರಿಗೆ ಪ್ಲಸ್ ಎಲ್ಲರಿಗೂ ಕೂಡ ಅದು ಕೊಡುವಂತಹ ಸಂದೇಶ. ಯಾರೂ ಕೂಡ ಯಾವತ್ತೂ ಕೂಡ ಹೆಂಗಸರಾಗಲಿ ಗಂಡಸರಾಗಲಿ ಪೂರ್ತಿ ವಿವಸ್ತ್ರಗಳಾಗಿ ಸ್ನಾನ ನದಿಗಳಲ್ಲಾಗಲಿ ಆ ಸರೋವರಗಳ ಪಬ್ಲಿಕ್ ಪ್ಲೇಸಸ್ ನಲ್ಲಿ ಎಲ್ಲಿ ಕೂಡ ಹಾಗೆ ಸ್ನಾನ ಮಾಡಬಾರದು. ಅಲ್ಲಿ ದೇವತೆಗಳ ಅದೃಶ್ಯ ರೂಪದಿಂದ ಬಂದು ಅವರು ಸ್ನಾನವನ್ನು ಮಾಡ್ತಾರೆ, ಅವರಿಗೆ ಸಂಕಟ ಪರಿಸ್ಥಿತಿಯನ್ನು ಕೊಡಬಾರದು ಅನ್ನುವುದು ಬಹಳ ಮುಖ್ಯವಾದ ಸಂದೇಶವಾಗಿದೆ. ಆ ಸಂದೇಶವನ್ನು ಕೃಷ್ಣ ಕೊಟ್ಟಿದ್ದಾನೆ ಅನ್ನೋದು ಎಲ್ಲ ದೃಷ್ಟಿಯಲ್ಲಿ ಇಟ್ಕೋಬೇಕಂತ ಹೇಳ್ತಾ ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾಳೆ ಮತ್ತು ಇದನ್ನು ಕಂಟಿನ್ಯೂ ಮಾಡೋಣ. ಕೃಷ್ಣಾರ್ಪಣ ಮತ್ತು ಗಾಯನವಾದ ಮನುಷ್ಯನಿರುವ ಬುದ್ಧಾತ್ಮನವ ಸ್ವಭಾವ ಕರುಮಿತ್ಯುತ್ಸಲಂಪರಸ್ಮೆ ನಾರಾಯಣ ಸತ್ಯಾಮಿ. ಏನಾದರೂ ಪ್ರಶ್ನೆ ಉತ್ತರಗಳಿದ್ರೆ ಅದನ್ನು ಆನ್ಸರ್ ಮಾಡೋಣ ಅಂತೇಳಿ ರೆಸ್ಪಾನ್ಸ್. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು ರೀ. ಇವತ್ತಿನ ಟಾಪಿಕ್ ಆದ್ರೆ ಬೇರೆ ಯಾವ್ದಾದ್ರು ಭಾಗವತದಲ್ಲಾದ್ರೆ ಎಲ್ಲಾದ್ರೂ ಏನಾದ್ರು ತೋರಿಸಿದ್ರು ಕೇಳ್ಬೋದು.
ಹರೇ ಶ್ರೀನಿವಾಸ ಹರಿ. ಅನ್ವಯ ವ್ಯತಿರೇಕ ಅದು ಇನ್ನೊಂದು ಸಾಧ್ಯ ಹೇಳಿದ್ರಿ.
ಅನ್ವಯ ವ್ಯತಿರೇಕ ಅಂತ ಹೇಳಿದರೆ ಯಾವ್ದಾದ್ರು ಎಕ್ಸ್ ಇರುವಾಗ ವೈ ಏನಾಯ್ತು ಅಂದ್ರೆ ಸಮಥಿಂಗ್ ಹ್ಯಾಪನ್ಸ್ ವಾಟ್ ಹ್ಯಾಪನ್ಸ್ ಅಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇಂದ ಪಾಸಿಟಿವ್ ಸ್ಟೇಟ್ಮೆಂಟ್ ಹೇಳುವುದು ಅದು ಅನ್ವಯ. ಸೊ ವೆನ್ ಸಮಥಿಂಗ್ ಪಾಸಿಟಿವ್ ಇದ್ದರೆ ಆ ಪಾಸಿಟಿವ್ ಸ್ಟೇಟ್ಮೆಂಟ್ ಇಂದ ಇನ್ನೊಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಅದನ್ನು ಹೇಳುವುದು ಅನ್ವಯ ಆಗತ್ತೆ. ವ್ಯತಿರೇಕ ಅನ್ನುವುದು ಎರಡು ಅರ್ಥಗಳಲ್ಲಿ ಬರ್ತಾರೆ, ಅದು ಇಲ್ಲದೇ ಇರುವಾಗ ಇನ್ನೊಂದು ಇಲ್ಲದೆ ಇರುವುದು. ಅಂದ್ರೆ ವೆನ್ ಸಮಥಿಂಗ್ ಡಸ್ ನಾಟ್ ಹ್ಯಾಪನ್ ಸಮಥಿಂಗ್ ಎಲ್ಸ್ ಡಸ್ ನಾಟ್ ಹ್ಯಾಪನ್ ಅನ್ನುವುದು ಒಂದು ವ್ಯತಿರೇಕ. ಆರ್ ವೆನ್ ಸಮಥಿಂಗ್ ಡಸ್ ನಾಟ್ ಹ್ಯಾಪನ್ ದೆನ್ ಆಲ್ಸೋ ದಟ್ ಸಮಥಿಂಗ್ ಹ್ಯಾಪನ್ ಅಂದ್ರೆ ಎಕ್ಸ್ ಹ್ಯಾಪನ್ಸ್ ವೆನ್ ವೈ ಹ್ಯಾಪನ್ಸ್ ಎಕ್ಸ್ ಡಸ್ ನಾಟ್ ಹ್ಯಾಪನ್ ವೆನ್ ವೈ ಡಸ್ ನಾಟ್ ಹ್ಯಾಪನ್ ಅನ್ನೋದು ಎರಡು. ಒಂದು ವೆನ್ ಎಕ್ಸ್ ಹ್ಯಾಪನ್ಸ್ ವೈ ಎಕ್ಸ್ ವೈ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಡೋಂಟ್ ಗೆಟ್ ಟೂ ಮಚ್ ವರಿ ಡಬ್ ಬಿಕಾಸ್ ಬ್ರೀಫ್ ಸಂಕ್ಷೇಪವಾಗಿ ಹೇಳೋದಕ್ಕೆ ಎಕ್ಸ್ ವೈ ಅಂತ ಪ್ರಯೋಗ ಮಾಡ್ತೀನಿ. ಎಕ್ಸ್ ವೈ ಅಂದ್ರೆ ಸಮಥಿಂಗ್ ಅಂತ ಇಟ್ಕೊಳ್ರಿ. ಸೊ ಆ ಎಕ್ಸ್ ವೈ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಆದಾಗ ಇನ್ನೊಂದು ಆಗತ್ತೆ ಅಂತ ಹೇಳಿದರೆ ಅದು ಅನ್ವಯ ಸ್ಟೇಟ್ಮೆಂಟ್, ಪಾಸಿಟಿವ್ ಕಂಕಾಮಿಟೆನ್ಸ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಅನ್ವಯ ಸ್ಟೇಟ್ಮೆಂಟ್ ಒಂದು ಆಗದೇ ಇರುವಾಗ ಅಂದ್ರೆ ವೆನ್ ಎಕ್ಸ್ ಡಸ್ ನಾಟ್ ಹ್ಯಾಪನ್ ದೆನ್ ಆಲ್ಸೋ ವೈ ಹ್ಯಾಪನ್ ಅಂತ ಹೇಳಿದರೆ ಅದು ವ್ಯತಿರೇಕ ಆಗತ್ತೆ, ಅಂದ್ರೆ ನೆಗೆಟಿವ್ ಕಂಕಾಮಿಟೆನ್ಸ್. ಅದು ಎರಡು ವಿಧವಾಗಿ ಹೇಳ್ಬೋದು. ಏನಂದ್ರೆ ಎಕ್ಸ್ ಆಗದೇ ಇರುವಾಗಲೂ ವೈ ಆಗತ್ತೆ ಅಂತ ಹೇಳುವುದು, ಇಲ್ಲ ಎಕ್ಸ್ ವೈ ಆಗದೇ ಇದ್ರೆ ಎಕ್ಸ್ ಆಗೋದಿಲ್ಲ, ಎಕ್ಸ್ ಆದರೆ ವೈ ಆಗತ್ತೆ, ಎಕ್ಸ್ ಆಗದೇ ಇದ್ರೆ ವೈ ಆಗದೇ ಇರುತ್ತೆ. ಅಂದ್ರೆ ಎರಡು ನೆಗೆಟಿವ್ ಆಗಬಹುದು, ಇಲ್ಲ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆಗಬಹುದು. ಇದನ್ನು ವ್ಯತಿರೇಕ ಅಂತ ಕರೀತಾರೆ. ಇದನ್ನು ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಕರೆಂಟ್ ಕಾಂಟೆಕ್ಸ್ಟ್ ನಲ್ಲಿ ತಗೊಂಡ್ರೆ ಒಂದು ವಸ್ತು ಒಂದು ಘಟ ಇದೆ, ಈ ಘಟ ಮಡಿಕೆ, ಆ ಮಡಿಕೆ ಇರುವಾಗ ಒಂದು ಕಾಲದಲ್ಲಿ ಒಂದು ದೇಶದಲ್ಲಿ ಆ ಮಡಿಕೆ ಇರುತ್ತೆ. ಆ ಕಾಲದಲ್ಲಿ ಆ ದೇಶದಲ್ಲಿ ಮಡಿಕೆ ಇರುವಾಗ ಆ ದೇಶದಲ್ಲಿ ಆ ಕಾಲದಲ್ಲಿ ಆ ಮಡಿಕೆಯಲ್ಲಿ ಭಗವಂತ ಇರ್ತಾನೆ. ಇನ್ನೊಂದು ದೇಶದಲ್ಲಿ ಇನ್ನೊಂದು ಕಾಲದಲ್ಲಿ ಅಟ್ ಎ ಡಿಫರೆಂಟ್ ಪ್ಲೇಸ್ ಅಟ್ ಎ ಡಿಫರೆಂಟ್ ಟೈಮ್ ಈ ಮಡಿಕೆ ಇರೋದಿಲ್ಲ. ದ ಪಾಟ್ ಇಸ್ ದೇರ್ ಎಟ್ ಒನ್ ಪ್ಲೇಸ್ ಒನ್ ಟೈಮ್ ಇನ್ ಎ ಡಿಫರೆಂಟ್ ಪ್ಲೇಸ್ ಅಟ್ ದ ಸೇಮ್ ಟೈಮ್ ಆರ್ ಇನ್ ಎ ಡಿಫರೆಂಟ್ ಟೈಮ್ ಅಟ್ ದ ಸೇಮ್ ಪ್ಲೇಸ್ ಆರ್ ಅಟ್ ಎ ಡಿಫರೆಂಟ್ ಟೈಮ್ ಅಂಡ್ ಪ್ಲೇಸ್.
ಬೇರೆ ದೇಶದಲ್ಲಿ ಬೇರೆ ಕಾಲದಲ್ಲಿ, ಅಂದ್ರೆ ಘಟವಿಲ್ಲದಿರುವ ದೇಶದಲ್ಲಿಯೂ ಘಟವಿಲ್ಲದಿರುವ ಕಾಲದಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಅಂದ್ರೆ ಘಟ ಇದ್ದ ದೇಶದಲ್ಲಿ ಇದ್ದ ಕಾಲದಲ್ಲಿ, ಅಂದ್ರೆ ವಸ್ತುವಿನ ಅವಶ್ಯಕತೆ ಭಗವಂತನಿಗೆ ಬೇಕಾಗಿಲ್ಲ. ವಸ್ತುವು ಇದ್ದಾಗ ಆ ವಸ್ತು ಇರುವ ದೇಶ ಇರುವ ಕಾಲದಲ್ಲಿ ಭಗವಂತ ಇದ್ದ, ಆ ವಸ್ತು ಆ ಮಡಿಕೆ ಇಲ್ಲದೇ ಇರುವ ಕಾಲ ಆ ಇಲ್ಲದೇ ಇರುವ ದೇಶ. ಓಕೆ, ಅಂದ್ರೆ ಇಲ್ಲಿ ನೋಡ್ರಿ, ಇದು ಕಾಂಬಿನೇಷನ್, ಮಡಿಕೆ ಇಲ್ಲದಿರುವ ದೇಶ ಅಟ್ ದ ಸೇಮ್ ಟೈಮ್, ಆರ್ ಮಡಿಕೆ ಇಲ್ಲದಿರುವ ಕಾಲ ಅಟ್ ದ ಸೇಮ್ ಪ್ಲೇಸ್, ಆರ್ ಮಡಿಕೆ ಇಲ್ಲದಿರುವ ದೇಶ ಕಾಲ ಎ ಡಿಫ್ರೆಂಟ್ ಪ್ಲೇಸ್ ಅಂಡ್ ಟೈಮ್, ಆಲ್ ಟುಗೆದರ್ ಡಿಫ್ರೆಂಟ್ ಪ್ಲೇಸ್ ಅಂಡ್ ಟೈಮ್, ಸೇಮ್ ಪ್ಲೇಸ್ ಡಿಫ್ರೆಂಟ್ ಟೈಮ್, ಸೇಮ್ ಟೈಮ್ ಡಿಫ್ರೆಂಟ್ ಪ್ಲೇಸ್, ಆಲ್ ಟುಗೆದರ್ ಡಿಫ್ರೆಂಟ್ ಪ್ಲೇಸ್ ಅಂಡ್ ಟೈಮ್. ಇದು ಎಲ್ಲದರಲ್ಲಿ ಕೂಡ ಭಗವಂತ ಇದ್ದ, ಅದು ವ್ಯತಿರೇಕ. ಸೊ ಒಂದು ಅನ್ವಯ, ಅನ್ವಯ ಅಂದ್ರೆ ಮಡಿಕೆ ಇದೆ ದೇಶದಲ್ಲಿ ಕಾಲದಲ್ಲಿ ಮಡಿಕೆ ಇದೆ. ಸೊ ದ ಪಾಟ್ ಇಸ್ ದೇರ್ ಅಟ್ ಎ ಪರ್ಟಿಕ್ಯುಲರ್ ಪ್ಲೇಸ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಎ ಸ್ಪೆಸಿಫಿಕ್ ಪಾಯಿಂಟ್, ಅಟ್ ದಟ್ ಸ್ಪೆಸಿಫಿಕ್ ಪಾಯಿಂಟ್ ಪರಮಾತ್ಮ ಇದ್ದಾನೆ. ಆ ವಸ್ತುವೇ ಇಲ್ಲದೆ ಇರುವಾಗ ಯಾಕೆ ಇದು ಹೇಳಿದೆ, ಅನ್ವಯ ವ್ಯತಿರೇಕ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪ್ರಳಯ ಕಾಲದಲ್ಲಿ ಯಾವ ವಸ್ತುವು ಇಲ್ಲ. ಓಹೋ, ಪ್ರಳಯ ಕಾಲದಲ್ಲಿ ಯಾವ ವಸ್ತುವು ಇಲ್ಲ ಅಂತ ಹೇಳಿದರೆ ಭಗವಂತ ಇದ್ದನೋ ಇಲ್ಲವೋ ಅಂತ ಚಂದ. ಅಂದ್ರೆ ಅವನು ಇದ್ದ, ಸರಿ ಭಗವಂತ ಇದ್ದ, ಯಾವುದೂ ಇಲ್ಲದೆ ಇರುವಾಗ ಭಗವಂತನಿಗೆ ಆ ಶಕ್ತಿ ಇತ್ತೋ ಇಲ್ಲವೋ. ವಿದ್ಯಮಾನ ಶಕ್ತಿಮಾನ್ಸ ಇದೆ ಅನ್ವಯ ವ್ಯತಿರೇಕ. ಅಂದ್ರೆ ಮಹಾಪ್ರಳಯ ಬಂತು, ಆವಾಗ ಯಾವ ಸೃಷ್ಟಿ ನಡೆದಿಲ್ಲ. ಸೊ ಆ ಸಮಯದಲ್ಲಿ ಭಗವಂತನಿಗೆ ಸೃಷ್ಟಿ ಸಾಮರ್ಥ್ಯ ಇತ್ತಿಲ್ಲ ಅಂತ ಯಾರಿಗಾದ್ರೂ ಸಂಶಯ ಬರಬಹುದು, ಡೌಟ್ ಬರಬಹುದು. ಸೃಷ್ಟಿಕಾಲದಲ್ಲಿ ಸೃಷ್ಟಿ ಮಾಡಿದಾರೆ, ಮಹಾಪ್ರಳಯ ಬಂತು, ಆವಾಗ ದೇವರು ಸೃಷ್ಟಿ ಮಾಡಲಿಲ್ಲ, ಆ ಸಮಯದಲ್ಲಿ ಸೃಷ್ಟಿ ಸಾಮರ್ಥ್ಯ ಇದ್ದಿಲ್ಲ ದೇವರಿಗೆ ಅಂತ ಭ್ರಮೆ ಬರಬಹುದು. ಇಲ್ಲ, ಮಹಾಪ್ರಳಯದಲ್ಲಿ ಕೂಡ ಭಗವಂತನಿಗೆ ಸೃಷ್ಟಿ ಇತ್ತು, ಸೃಷ್ಟಿಯ ಸಾಮರ್ಥ್ಯವಿತ್ತು, ಆದ್ರೆ ಅವನು ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ಆಗ ನಿಶ್ಚಯ ಇದು ಪ್ರಳಯ ಕಾಲ, ನಾನೀಗ ಸೃಷ್ಟಿ ಮಾಡೋದಿಲ್ಲ ಅಂತ ದೇವರು ನಿಶ್ಚಯ ಮಾಡ್ಕೊಂಡಿದ್ದಾನೆ, ಆದ್ದರಿಂದ ಮಾಡೋದಿಲ್ಲ, ಅವನಿಗೆ ಶಕ್ತಿ ಇಲ್ಲ ಅಂತಲ್ಲ. ಸೊ ಆದ್ದರಿಂದ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ಎಲ್ಲ ವಸ್ತುಗಳಲ್ಲಿಯೂ ಯಾವಾಗಲೂ ಅವನಿಗೆ ಶಕ್ತಿಮತ್ವ ಅನ್ನೋದು ಇತ್ತು, ಇದ್ದ ಎಲ್ಲ ವ್ಯಾಪ್ತಿ ಇತ್ತು, ಶಕ್ತಿ ಇತ್ತು. ಹಿ ವಾಸ್ ಪರ್ವೇಷನ್, ಹಿ ವಾಸ್ ಪ್ರೆಸೆಂಟ್ ಅಂಡ್ ಆಲ್ಸೋ ಹಿ ಹ್ಯಾಡ್ ದ ಕೆಪಾಸಿಟಿ, ಬೋತ್ ದ ಪ್ರೆಸೆನ್ಸ್ ಅಂಡ್ ದ ಕೆಪಾಸಿಟಿ, ಬೋತ್ ವರ್ ದೇರ್ ಅಟ್ ಆಲ್ ಪ್ಲೇಸಸ್ ಅಟ್ ಆಲ್ ಟೈಮ್ಸ್ ಇನ್ ಆಲ್ ಥಿಂಗ್ಸ್ ಫಾರ್ ಆಲ್ ಆಕ್ಟಿವಿಟೀಸ್. ಅದು ಹೇಳೋದಕ್ಕಾಗಿ ಅನ್ವಯ ವ್ಯತಿರೇಕಗಳು ಬೇಕಾಗಿದೆ.
ನಮಸ್ಕಾರ ಸರ್, ನಾನು ಮಾತಾಡ್ತಾ ಇದ್ದೀನಿ. ಇವರು ಶಿಕ್ಷೆ ಅಂತ ಒಂದ್ ಕಡೆ ಉಪಯೋಗಿಸಿದ್ರಿ, ಪನಿಷ್ಮೆಂಟ್ ಅಂತ. ನಾವು ನಮ್ಮ ನಮ್ಮ ಕರ್ಮದ ಪ್ರಕಾರ ಜೀವನ ನಡ್ಕೊಂಡು ಹೋಗ್ತಾ ಇರುವಾಗ ಈ ಶಿಕ್ಷೆಗೆ ಎಲ್ಲಿ ಸ್ಥಾನ ಅನ್ನೋದೊಂದು ಸಮಸ್ಯೆ ಬಂತು. ನಂತರ ಶಿಕ್ಷೆ ಯಾರು ಪ್ರಕಾರ ನಾವು ಅನುಭವಿಸ್ಕೊಂಡು ಹೋಗ್ತಾ, ಕರ್ಮ ಅಂದ್ರೆ ನೀವು ಹೇಳಿದಾಗೆ ಪ್ರಭಾವದ ಪ್ರಕಾರ ನಾವು ಹೋಗ್ತಾ ಇರುವಾಗ ಶಿಕ್ಷೆಗೆ ಎಲ್ಲಿದೆ ಸ್ಥಾನ? ಶಿಕ್ಷೆ ಯಾಕೆ ಮಾಡಬೇಕು? ದೇವರು ಕರುಣಾನಿಧಿ ಹಾಗೆ ಕೃಪಾ ಕಟಾಕ್ಷ ಯಾವಾಗ್ಲೂ ದೇವ್ರದು ಲವ್ ಇರುತ್ತೆ ನಮ್ಮ ಮೇಲೆ ಅಂತ ಆಚಾರ್ಯರು ಕೂಡ ಹೇಳಿದ್ದಾರೆ. ನಾನು ಪುಸ್ತಕದಲ್ಲಿ ಓದ್ತಾ ಇದ್ದೆ. ಇಂತಹ ಕರುಣಾಮಯ ಆದ ದೇವರು ನಮಗೆ ಶಿಕ್ಷೆ ಯಾಕೆ ಕೊಡ್ತಾನೆ? ಎಲ್ಲಿ ಬರುತ್ತೆ ಶಿಕ್ಷೆಗೆ ಸ್ಥಾನ?
ಶಿಕ್ಷೆಗೆ ಸ್ಥಾನ ಎಲ್ಲಿ ಬರುತ್ತೆ ಅಂದ್ರೆ ಕಾಸ್ ಅಂಡ್ ಎಫೆಕ್ಟ್ ಚೈನ್ ಅಂತೀವಿ ನೋಡ್ರಿ. ಶಿಕ್ಷೆ ಅನ್ನೋದು ಏನು? ಶಿಕ್ಷೆ ಅಂದ್ರೆ ಇದು ಒಂದಾದರೆ ಅದಕ್ಕೆ ಇದು ಪ್ರತಿಫಲವಾಗಿ ಆಗಲೇಬೇಕು. ಈಗ ನೋಡ್ರಿ, ಶಿಕ್ಷೆ ಕೊಡದೆ ಈಗ ಒಂದು ಟೀಚರ್ ಇರ್ತಾನೆ, ಆ ಟೀಚರ್ ಅನ್ನೋನು ಅವನು ಬಹಳ ಒಳ್ಳೆ ಒಂದು ಟೀಚರ್, ಅವನು ತಪ್ಪು ಇಬ್ಬರು ಸ್ಟೂಡೆಂಟ್ಸ್ ಇರ್ತಾರೆ, ಆ ಮೆನಿ ಸ್ಟೂಡೆಂಟ್ಸ್ ಇರ್ತಾರೆ, ಒಂದು ಇಬ್ಬರು ಸ್ಟೂಡೆಂಟ್ಸ್ನ ತಗೊಳ್ಳೋಣ, ಒಬ್ಬನು ಎಲ್ಲ ಸರಿಯಾಗಿ ಮಾಡ್ತಾನೆ, ಇನ್ನೊಬ್ಬನು ಏನೋ ತಪ್ಪು ಕೆಲಸವನ್ನು ಮಾಡ್ತಾನೆ, ತಪ್ಪು ಕೆಲಸ ಮಾಡಿದ್ರೆ ಅವನಿಗೆ ಏನೋ ಒಂದು ಶಿಕ್ಷೆ ಕೊಡ್ತಾನೆ, ಅವನ ಪನಿಷ್ಮೆಂಟ್ ಅಂದ್ರೆ ಅಪ ಶಿಕ್ಷೆ ಯಾವುದೇ ಒಂದು ರೂಪದಲ್ಲಿ ಇರಬಹುದು, ಆ ಶಿಕ್ಷೆ ಕೊಡ್ತಾನೆ. ಆ ಟೀಚರ್ ಆ ಶಿಕ್ಷೆ ಕೊಡದೇ ಇದ್ದರೆ ಈ ತಪ್ಪು ಕೆಲಸ ಮಾಡಿದವನಿಗೂ ಒಂದೇ ರೀತಿ, ತಪ್ಪು ಕೆಲಸ ಮಾಡದೆ ಸರಿಯಾಗಿ ಮಾಡಿದವನಿಗೆ ಇಬ್ಬರಿಗೂ ಒಂದೇ ರೀತಿಯಾಗಿ ಮಾಡಿದ ಟೀಚರ್ಗೆ ಒಂದು ತಲೆ ಇಲ್ಲರಿ ಅಂತೀವಿ ನಾವು. ಏ, ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಲೇಬೇಕಲ್ವ? ಶಿಕ್ಷೆ ಕೊಡುವುದು ಅವನ ಅನುಗ್ರಹವೇ. ಭಗವಂತ ಶಿಕ್ಷೆ ಕೊಡುವುದರ ಮೂಲಕವಾಗಿ ಅವನು ಮಾಡಿದ ಕರ್ಮಗಳಿಗೆ ಆ ಶಿಕ್ಷೆ ಕೊಟ್ಟರೆ ಅವನು ಅದನ್ನು ಸರಿಪಡಿಸಿಕೊಳ್ಳುವ ಒಂದು ಅವಕಾಶ ಅವನಿಗೆ ಕೊಡುತ್ತೆ. ಸೊ ಆದ್ದರಿಂದ ಅವಕಾಶ ಭಗವಂತ ಕೊಡ್ತಾನೆ. ಅಫ್ಕೋರ್ಸ್ ಅವನು ಯಾರಿಗೂ ಸ್ವತಂತ್ರ ಇಲ್ಲ, ಅವಕಾಶ ಅವನು ಕೊಟ್ಟರು ಅದನ್ನು ಉಪಯೋಗಿಸ್ಕೋಬೇಕಲ್ಲವಾ, ಅದು ಭಗವಂತನಿಗೆ ಅದು ನಿಜ. ಆದರೆ ಶಿಕ್ಷೆ ಕೊಡುವುದು ಅನ್ನುವುದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಒಂದೊಂದು ಕರ್ಮಕ್ಕೆ ಒಂದು ಫಲವನ್ನು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾತನ ಮಾ ಕರ್ಮ ಫಲಹೇತು ಮಾದೇ ಸಂಗೋಸುಗಳು, ಅಂದ್ರೆ ಕರ್ಮಗಳು ಮಾಡುವಷ್ಟು ಎಲಿಜಿಬಿಲಿಟಿ ನಮಗಿದೆ. ಕರ್ಮ ಫಲವನ್ನು ನಾವು ಅನುಭವಿಸಲೇಬೇಕು, ಆ ಕರ್ಮಕ್ಕೆ ಆ ಫಲ ಇದೆ. ಆ ಶಿಕ್ಷೆ ಅನ್ನುವುದು ಆ ಫಲ, ದ ಫ್ರೂಟ್ ಫಾರ್ ದ ಆಕ್ಷನ್. ಸೊ ತಪ್ಪು ಕರ್ಮ ಆದ್ರೆ ಅದು ಶಿಕ್ಷೆಯಾಗಿ ನಾವು ಕರಿತೀವಿ. ಕಾಲ್ ಸಮಥಿಂಗ್ ಇಸ್ ಎ ಶಿಕ್ಷೆ ವೆನ್ ಇಟ್ ಇಸ್ ಎ ರಾಂಗ್ ಆಕ್ಟ್. ಅವ್ರ ಹಂಗೆ ಅವನು ಸ್ವತಂತ್ರವಿಲ್ಲವಲ್ಲ, ಅವನು ಮಾಡಿದ್ನಲ್ಲ ಅಂದ್ರೆ ನಿಜ ಸ್ವಾತಂತ್ರ್ಯ ಇಲ್ಲ, ಆದ್ದರಿಂದ ಫಲಕ್ಕೂ ಸ್ವಾತಂತ್ರ್ಯ ಇಲ್ಲ ಅವನಿಗೆ. ಸರಿಪ್ಪ ನಾನು ಕೆಲಸ ಮಾಡೋ ಸ್ವಾತಂತ್ರ್ಯ ನನಗಿಲ್ಲ, ಸೊ ಫಲ ನನ್ಗೆ ಕೊಡಬೇಡ ಅಂದ್ರೆ ಕೊಡಬೇಡ ಅಂತ ಹೇಳುವ ಅಧಿಕಾರ ನಿನಗೆ ಎಲ್ಲಿದೆ? ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ರೆ ಫಲ ಬೇಡ ಅನ್ನಕ್ಕೂ ಸ್ವಾತಂತ್ರ್ಯ ಇಲ್ಲ. ಸೊ ಮಾಡಿದ ಕರ್ಮಕ್ಕೆ ಫಲ ಅನುಭವಿಸಲೇಬೇಕು. ಆದ್ದರಿಂದ ಕರ್ಮಕ್ಕೆ ತಕ್ಕ ಫಲ ಅಷ್ಟೇ ಅದು. ಆ ಶಿಕ್ಷೆ ಅನ್ನೋದು ಅದು ದೇವರ ಅನುಗ್ರಹವೇ ಅಂತ ತಗೋಬೇಕು. ಅದು ಯಾರು ತಗೊಳ್ತಾರೋ ಅವನು ಸರಿಯಾದ ಜ್ಞಾನವನ್ನು ಪಡೆದಿದ್ದಾನೆ. ಯಾರಿಗಾದ್ರೂ ಒಂದು ಕೆಲಸ ಮಾಡ್ತೀವಪ್ಪ, ನಾನು ಮಾಡಿದಕ್ಕೆ ನನಗೆ ಶಿಕ್ಷೆ ಕೊಟ್ಟಿಯ, ಅದು ನಿನ್ ಸೊ ನಾನು ಅದಕ್ಕೆ ಬಾಧ್ಯ, ನಾನೇ ನೀನಲ್ಲ ಅಂತೇಳಿ ಯಾರಾದ್ರೆ ತಿಳ್ಕೊಳ್ತಾರೋ ಅವರಿಗೆ ಭಗವಂತನ ಆ ತಿಳುವಳಿಕೆ ಬಂತು ಅಂತೇಳಿ. ಅದು ನಮಗೆ ಆ ಜ್ಞಾನ ಬರೋದಕ್ಕಾಗಿ ಬಂಗಾರಕ್ಕೆ ಹೊಡೆದ್ರೇನೆ ಬಂಗಾರಕ್ಕೆ ಶೈನ್ ಬರುತ್ತೆ. ಬಂಗಾರನ ಎಷ್ಟೆಷ್ಟು ಹೊಡೆದ್ರೆ ಇದರಲ್ಲಿ ಫರ್ನೇಸ್ ಹಾಕಿ ಅಷ್ಟೆಷ್ಟು ಅದಕ್ಕೆ ಶೈನ್ ಬರುತ್ತೆ. ಹಾಗೆ ನಮಗೆ ಶಿಕ್ಷೆ ಕೊಡೋದು ಕೂಡ ನಮ್ಮ ಉದ್ಧಾರಕ್ಕಾಗಿ, ನಮಗೆ ಅಷ್ಟು ಸ್ಥಿರವಾಗಬೇಕು, ನಮ್ಮಲ್ಲಿ ಮೆಚುರಿಟಿ ಬರಬೇಕಂದ್ರೆ ಅದಕ್ಕೆ ಶಿಕ್ಷೆ ಬೇಕೇ ಬೇಕು. ಅದು ಶಿಕ್ಷಣವು ಶಿಕ್ಷೆ ಅನ್ನೋ ಶಿಕ್ಷಣ, ಅದಕ್ಕೆ ಶಿಕ್ಷಣ ಸಂಸ್ಕೃತದಲ್ಲಿ ಶಿಕ್ಷಾ ಶಿಕ್ಷಣ ಪರಸ್ಪರವಾಗಿ ಇಂಟರ್ಚೇಂಜ್ ಆಗಿ ಇದು ಮಾಡ್ತೀವಿ. ಶಿಕ್ಷಣ ಮೀನ್ಸ್ ಟ್ರೈನಿಂಗ್, ಶಿಕ್ಷಾ ಇಸ್ ಪನಿಷ್ಮೆಂಟ್, ಪನಿಷ್ಮೆಂಟ್ ಇಸ್ ಎ ಕೈಂಡ್ ಆಫ್ ಎ ಟ್ರೈನಿಂಗ್.
ಚೆನ್ನಾಗಿರೋದು, ಥ್ಯಾಂಕ್ ಯು. ಓಕೆ ಹಲೋ ಹರೇ ಶ್ರೀನಿವಾಸ್.